ಎರಡನ್ನೂ ಹೇಳಿಬಿಡ್ತೀವಿ ಅಂತ ಅರ್ಥ. ಅಂಶ ಒಪ್ಕೊಂಡ್ರೆ ಸರಿ ಪ್ರಾಬ್ಲಮ್ ಬರುತ್ತೆ, ಒಪ್ಕೊಳ್ಳೋದವರು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು ಹೊರಟಿರೋದ್ರಿಂದ ಯೋಚನೆ ಇಲ್ಲ. ನಹಿ ಪರಃ ನಿರಂಶತ್ವವೇ ಅಂಗೀಕರೋತಿ ಇತ್ಯತಃ ಪ್ರಾಪ್ರಸಕ್ತ ಪರ ಪರಮಾತ್ಮ ಪರ ಅಂದರೆ ಪ್ರತಿವಾದಿ ಅಂದರೆ ಅಭೇದವಾದಿ. ನಿರಂಶತ್ವನೇ ಒಪ್ಕೊಳ್ತಾ ಇದ್ದಾರೆ ಇಟ್ಕೊಂಡು ಹಿಂದೆಲ್ಲ ಪ್ರಸಕ್ತಿ ಬಂತು. ತಥಾಪಿ ಸಂಯೋಗಶ್ಚ ಪ್ರದೇಶ ವೃತ್ತಿತ್ವ ಪ್ರಸಿದ್ಧಮಿತಿ ವಿಕಲ್ಪಾನುಪಪತ್ತಿ. ಆದರೆ ಸಂಯೋಗ ಪ್ರದೇಶ ವೃತ್ತಿ ಆದ್ದರಿಂದ ಆ ನಿರಂಶ ಅಂತಿದ್ದಾಗ ವಿಕಲ್ಪ ಮಾಡೋಕ್ಕೆ ಬರ್ತಿರಲಿಲ್ಲ. ಈಗ ಹಾಗಲ್ಲ. ನ ಗುಣೇಶು ಪ್ರಕಾರದ್ವಯದರ್ಶನಾತ್ ಪರಾಂಗೀಕಾರಶ್ಚ ಅನಿಶ್ಚಿತತ್ವಾತ್ ವಿಕಲ್ಪೋಪತ್ತೇಹೇ. ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಎಲ್ಲ ಜನರಲ್ ಆನ್ಸರ್. ಇದು ಪ್ರತಿವಾದಿ ಒಬ್ಬನಿರ್ತಾನೆ, ಅದು ಏನೋ ಒಂದು ವಿಷಯ ಒಪ್ಪಿರ್ತಾನೋ ಬಿಡ್ತಾನೋ ನಮಗೆ ಅದು ಮುಖ್ಯ ಅಲ್ಲ. ನಾವೇನು ಮಾಡ್ತೀವಿ ಈಗ, ಎರಡನ್ನೂ ಕೇಳಿಬಿಡ್ತೀವಿ ಪಾಸಿಬಿಲಿಟೀಸನ್ನು. ಬರ್ತೀಯೋ ಇಲ್ಲ ಅಂತೀವಲ್ಲ, ಹಾಗೆ ಬರ್ತೀಯೋ ಇಲ್ಲೋ ಅಂತ ಹೇಳಿದರೆ ಬರೋದು ಒಂದು ಪಕ್ಷ, ಬರದೇ ಇರೋದು ಒಂದು ಪಕ್ಷ. ಅದೇ ರೀತಿಯಲ್ಲಿ ಪ್ರತಿವಾದಿ ಇದ್ದಾನೆ. ಈಗ ಅದು ಆತ್ಮನಿಗೆ ಉಪಾಧಿ ಸಂಬಂಧ ಹೇಳ್ತಾನೆ. ನಮ್ಮ ಪ್ರಶ್ನೆ ಏನೀಗ, ಆತ್ಮನಿಗೆ ಅಂಶ ಇವೆ ಅಂತ ಇಟ್ಕೊಂಡು ಮಾತಾಡಿದರೆ ಈ ರೀತಿ ಇತ್ತು ದೋಷ, ಅಂಶ ಇಲ್ಲ ಅಂತ ತಿಳ್ಕೊಂಡು ಮಾತು ಈ ರೀತಿ ದೋಷ. ಎರಡೂ ಹೇಳಿಬಿಡ್ತೇವೆ ಆದ್ದರಿಂದ ಯೋಚನೆ ಇದೆ. ಹಾಗೆಲ್ಲ ಎರಡು ಯಾಕೆ ಹೇಳಬೇಕು, ಒಂದೇ ಹೇಳ್ಬೋದಲ್ಲ. ಅದು ನಿರಂಶ ಅಂತ ಹೇಳಿದಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅವನೇನು ಅನಿಶ್ಚಿತತ್ವ. ಅವರಲ್ಲೇ ಭಾರಿ ಸಮಸ್ಯೆ ಇದೆ. ಪಾರ್ಟ್ ಹೇಳಬೇಕೋ ಬಿಡಬೇಕೋ ತಾನೆ ಎರಡು ಗುಂಪು, ದೊಡ್ಡ ಗುಂಪಲಿದೆ. ಅದು ಎರಡಕ್ಕೂ ಖಂಡನೆ ಮಾಡಿದ್ರೆ ಮುಗಿದೋಯ್ತು. ಈಗ ಎರಡಕ್ಕೂ ಖಂಡನೆ ಮಾಡಿ ಅದೇ ಅದ್ವೈತ ಫಿಲಾಸಫಿ ಬರೀ ಗೊಂದಲಗಳೇ. ಯಾಕೆಂದ್ರೆ ಇರೋ ನೇಚರೇ ಗೊಂದಲ ಅದು. ಆದ್ದರಿಂದ ಅವರು ದುರ್ಘಟ ಅಂತ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಭಾರಿ ಭೂಷ್ಟ ನಮಗೆ ಅಂತೇಳಿ ತಾವೇ ಸಮಾಧಾನ ಮಾಡ್ಕೊತಾರೆ. ಆದ್ದರಿಂದ ಸರಿಯಲ್ಲ. ಗುಣೇಶು ಪ್ರಕಾರದ್ವಯ ದರ್ಶನಾತ್ ಪರಾಂಗೀಕಾರಶ್ಚ ಅನಿಶ್ಚಿತತ್ವ ವಿಕಲ್ಪೋಪತ್ತೇಹೇ. ಇಲ್ಲಿ ಎರಡು ರೀತಿ, ಪರರಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಈ ಮಾತಾಡಕ್ಕೆ ಬರ್ತದೆ, ಅಥವಾ ಅವ್ನು ಕ್ಲಿಯರ್ ಆಗಿ ಹೇಳದೆ ಹೋದರೂ ಪ್ರಶ್ನೆ ಬರ್ತದೆ, ಅಥವಾ ಅವ್ರು ಹೇಳಿದ್ ನಮಗೆ ಗೊತ್ತಿಲ್ಲ ಹೋದ್ರೂ ನಾವು ಉತ್ತರ ಕೊಡ್ಬೋದು. ವಿಕಲ್ಪ ಮಾಡೋ ಉದ್ದೇಶ ಅದು. ವಿಕಲ್ಪ ಮಾಡೋದಕ್ಕೆ ಅನೇಕ ಉದ್ದೇಶ ಇರುತ್ತೆ, ಆದ್ದರಿಂದ ದೋಷ ಇಲ್ಲ. ಒಂದನ್ನೇ ಮಾಡಿಕೊಂಡಾಗ ನಹಿ ಪರೋ ನಿರಂಶತ್ವಮೇ ಅಂಗೀಕರೋತಿ ಇತ್ಯತಃ ಪ್ರಾಪ್ರಸಕ್ತ ನಿರಂಶತ್ವ ಒಪ್ಪಿಕೊಡ್ತಿ ಅಂಥೇಳಿ ಒಂದು ಪ್ರಕ್ಷ. ತಥಾಪಿ ಸಂಯೋಗಶ ಪ್ರದೇಶ ವೃತ್ತಿತ್ವ ಪ್ರಸಿದ್ಧವೇತಿ ವಿಕಲ್ಪ ಅನ್ಬ. ಅವ್ರು ಒಪ್ಕೊಳ್ಳೋದೊಂದು ಪ್ರಸಿದ್ಧಿ ಹೋತು, ಎರಡಾಯಿತು. ಅದಕ್ಕೆ ಹೇಳ್ತಾರೆ ಎರಡೂ ಇಟ್ಕೊಂಡ್ರೆ ಒಂದು ಪಕ್ಷ ಮಾತ್ರ ಇಟ್ಕೋಬೇಕಾಗಿತ್ತು ಅಂದ್ರೆ ನಾ ಹಾಗಲ್ಲ, ಎರಡೂ ಇಟ್ಕೊಂಡಿದ್ದೆ ನಾವೀಗ. ಗುಣೇಶು ಪ್ರಕಾರದ್ವಯ ದರ್ಶನ. ಸಂಯೋಗ ಅಂಬದು ಏನಾಗಿರುತ್ತೆ, ಸಂಯುಕ್ತವಾದಾಗ ಟಚ್ ಆಗುತ್ತೆ. ಅದರಲ್ಲಿ ಎರಡು ಭಾಗ ಇದೆ. ಇಡೀ ಭಾಗ ಮುಚ್ಚೋದು ಒಂದಿದೆ, ಅಥವಾ ಪಾತ್ರೆ ಮುಚ್ಚಾರೆ ಅಂತ ತಿಳ್ಕೊಬೋಣ. ಒಂದು ಕವರ್ ಮಾಡಬೇಕೀಗ, ಪೂರ್ತಿ ಮುಚ್ಚಲಕ್ಕೂ ಬರುತ್ತೆ. ಆ ಭೇದ ಕ್ರಿಯೇಟ್ ಮಾಡೋಕ್ಕಲ್ಲ, ಅದು ಪ್ರೊಟೆಕ್ಟ್ ಮಾಡೋಕ್ಕಷ್ಟೇ. ಅದೇ ರೀತಿ ಕೆಲವು ಭಾಗ ಮಾತ್ರ ಮುಚ್ಚಲು ಮುಟ್ಟಕ್ಕೂ ಬರುತ್ತೆ. ಎರಡು ಪಾಸಿಬಿಲಿಟೀಸ್ ಇರೋದ್ರಿಂದ ಎರಡನ್ನೂ ಕೇಳ್ತೀವಿ ಅಷ್ಟೇ ನಾವೀಗ. ಉತ ಶಬ್ದ ಪರಪಕ್ಷಾಂತರೇ, ಅದಕ್ಕೆ ಹೇಳ್ತಾರೆ ಉತ ಅಂತಿದೆ ನೋಡಿ. ಉತ ಅಂತ ಹಿಂದೆ ಏಕದೇಶಂ ಗ್ರಸತಿ ಉತ. ಉತ ಅಂಬದು ಆರ್ ಅಂತ ಅರ್ಥ. ಉತ ಶಬ್ದಕ್ಕೆ ಅಥವಾ ವಾ ಅಂದ್ರೂ ಅಥವಾ, ಅಥವಾ ಅಂದ್ರೂ ಅಥವಾ, ಉತ ಅಂದ್ರೂ ಅಥವಾ. ಆದ್ದರಿಂದ ಆ ರೀತಿಗೆ ವಿಕಲ್ಪಕ್ಕೆ ಯಾವಾಗಲೂ ಕೂಡ ಆ ರೀತಿ ಕೇಳೋ ಪದ್ಧತಿ. ಮಾ ಗುಣೇಶು ಪ್ರಕಾರದ್ವಯ ದರ್ಶನಾತ್ ಪಕ್ಷಿ ಪರಾಂಗೀಕಾರಸ್ಥಿತ ಅನಿಶ್ಚಿತತ್ವ ವಿಕಲ್ಪೋಪತ್ತೇ. ಉತ ಶಬ್ದ ಪಕ್ಷಾಂತರೇ ಆತ್ಮಾನಂ ಗ್ರಸತಿ ಇತಿ ವರ್ತದೆ. ಗ್ರಸತಿ ಆತ್ಮನೇ ಅಂತರ್ಭಾವಯತಿ. ಇಲ್ಲಿ ಗ್ರಸತಿ ಶಬ್ದಕ್ಕೆ ಏನಂತ ಅರ್ಥ ಅಂದರೆ ಒಳಗೊಳ್ಳುವುದು ಅಂತ ಅರ್ಥ. ಇಡೀ ಉಪಾಧಿ ಆತ್ಮನನ್ನು ಒಳಗೊಳ್ಳುತ್ತದೆಯೋ. ಒಂದು ಸಣ್ಣ ಒಂದು ವಸ್ತುವನ್ನು ದೊಡ್ಡ ವಸ್ತು ಟೋಟಲಿ ಕವರ್ ಮಾಡುತ್ತಲ್ಲ, ಹಾಗೆ ಅದಕ್ಕೇನಂತಾರೆ ಒಳಗೊಳ್ಳುವಿಕೆ. ತದೇಕದೇಶೇನ ಕೃಷ್ಣೇನ ವಾತೇನ ಸಂಯೋಜ್ಯತೆ ಇತ್ಯರ್ಥ. ಏಕದೇಶಕ್ಕೆ ಸಂಯೋಗ ಬರುತ್ತೋ ಎಲ್ಲ ಇಡೀ ಭಾಗಕ್ಕೆ ಬರುತ್ತೋ ಅಂತ ಪ್ರಶ್ನೆ. ಈ ಪ್ರಶ್ನೆ ಇಷ್ಟು ಕ್ಲಾರಿಫಿಕೇಶನ್. ಈಗ ಆಚಾರ್ಯ ಕೇಳೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಪ್ರಶ್ನೆ ಇಟ್ಕೊಂಡು ಕೇಳುತ್ತಿದ್ದಾರೆ ಅಂತ ಅರ್ಥ. ಆದ್ಯೇ ದೋಷ ಮಹ ಏಕದೇಶಿ ಈ. ಇನ್ ಫಸ್ಟ್ ಏನು ಹೇಳಬೇಕು ಅವನು ನೋಡಿ, ಏಕದೇಶವನ್ನು ಟಚ್ ಮಾಡುತ್ತೆ ಅಂತ ಹೇಳ್ತೀನಿ, ಏನು ತಪ್ಪು ಅಂತ ಕೇಳಿದೆ. ಆತ್ಮ ದೊಡ್ಡ ವ್ಯಾಪ್ತ ವಸ್ತು ಆತ್ಮ, ಒಂದು ಪಾರ್ಟಿ ಉಪಾಧಿ ಅಟ್ಯಾಕ್ ಮಾಡಿಬಿಟ್ಟು ಭೇದ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ದ. ಅದಕ್ಕೆ ಹೇಳುತ್ತೆ ಮೈಲಿಗೆ ಮಾಡಬೇಕಾದ್ರೆ ಇಡೀ ವ್ಯಕ್ತಿರು ಮುಟ್ಟಬೇಕಾಗಿಲ್ಲ. ಏನು ಮಾಡಿದ್ರೆ ಸಾಕು, ಒಂದು ಚೂರು ಮುಟ್ಟಿದ್ರು ಸಾಕು. ಮುಟ್ಟಿದಾಗಾದರೂ ಟೊಟೆ ಬಂದುಬಿಡುತ್ತೆ. ಸ್ವಲ್ಪ ಮುಟ್ಟೆ ಬಟ್ಟೆ ಮುಟ್ಟೆ ಅವನಲ್ಲ, ಅವ್ನು ಬಟ್ಟೆ ಮುಟ್ಟಿದ್ರು ಸಾಕು. ಗೊತ್ತಾನೆ ಅಷ್ಟು ಸಾಕು, ನಮಗೆ ಯಾಕೆ ಗಲಾಟೆ ಮಾಡ್ತೀರಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ದಟ್ ಆವ ಪ್ರಾಬ್ಲಮ್ ಬರುತ್ತೆ ನಿನಗೀಗ. ಏಕದೇಶ ಅಂತ ಹೇಳಿದರೆ ಏಕದೇಶ ಅಂಗೀಕಾರೇ ಸಾವಯವತ್ವಂ. ಹಾಗಿದ್ರೆ ಅವನು ಏಕದೇಶ ಅಂತ ಕರೆದಾಗ ಅವಯವೇ ಅಂತಾಯ್ತು, ನಿರಂಶನಲ್ಲ ಅಂತ ಒಪ್ಕೋಬೇಕಾಯ್ತು. ಈಗ ಹ್ಞೂ ಅಂದರೆ ಆಗ ಅವ್ರಿಗೆ ಏನಾಯ್ತು, ಈಗ ಮತ್ತನೇ ಹೋಯ್ತು. ಬ್ರಹ್ಮನ ಏನಂತ ಒಪ್ಕೊಂಡಿದ್ದಾನು, ನಿರವಯವ ನಿರನಿಷ್ಠ ನಿರವಯವ ಅಂತ ಕರೆದಿದ್ದ. ಅಂದರೆ ಸಿದ್ಧಾಂತ ಅಪಸಿದ್ಧಾಂತ ಆಯ್ತು, ಆಗ ಹೇಳಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ. ಏಕದೇಶದ ಕಾನ್ಸೆಪ್ಟ್ ಬರೋದು ಯಾವಾಗ, ಅಖಂಡ ಪದಕ್ಕೆ ಒಪ್ಪಳಕ್ಕೆ ಬರೋದಿಲ್ಲ, ಸಖಂಡವಾದಾಗ ಬರೋದು. ಉದಾಹರಣೆ ಯಾವುದೋ ನಮ್ಮಲ್ಲಿ ಅರ್ಥ ಆಗುತ್ತೆ, ಕೆಲವು ಚೇರ್ಸು ಟೇಬಲ್ಸ್ ಎಲ್ಲ ಇರುತ್ತೆ, ಏನು ಮಾಡಿರ್ತಾರೆ ತೆಗೆದಾಕ್ಬಿಟ್ಟು ಆಮೇಲೆ ಜಾಯಿನ್ ಮಾಡ್ಬೋದು. ಕೆಲವು ಅಖಂಡ ಇರುತ್ತೆ, ಅಖಂಡ ಇದ್ದಾಗ ಪಾರ್ಟ್ ಗೀಟ್ ಪ್ರಶ್ನೆ ಬರೋದಿಲ್ಲ, ಏನಾಗುತ್ತದೋ ತಂದರೆ ಇಡೀ ಟೇಬಲ್ ತರಬೇಕು ಇಲ್ಲಿ ಬಿಡಬೇಕಷ್ಟೇ. ಆದರೆ ಪೀಸಸ್ ಇದ್ರೆ ಏನು ಮಾಡ್ಬೋದಾಗ, ಒಂದು ಟೇಬಲ್ ತಂದು ಇನ್ನೊಂದು ಸರ್ತಿ ಅಂತ ಕೊಡ್ಬೋದು, ಕಾರಣ ಬಿಡ್ ಬಿಚ್ಚಬೇಕಾದ್ರೆ ಅಲ್ಲಿ ಬಿಚ್ಚಿಡ್ಬೋದು. ಆದ್ದರಿಂದ ಬ್ರಹ್ಮ ಎಂಥವನೀಗ ಅಂತ ಕೇಳಿದ್ರೆ ಅಖಂಡ, ಅಖಂಡದಲ್ಲಿ ಎರಡಿದೆ, ಪಾರ್ಟ್ಲೆಸ್ ಆಗಿರೋ ಅಖಂಡ ಬೇರೆ, ಪಾರ್ಟ್ ಇದ್ರೆ ಅಖಂಡ ಪಾರ್ಟ್ ಇರೋದು ಬೇರೆ. ಆಕಾಶ ಅಂಥದ್ದು ಅಖಂಡ, ಸಪರೇಟ್ ಮಾಡಕ್ ಬರೋದಿಲ್ಲ, ಅಂತ ಪಾರ್ಟ್ ಇದೆ. ಇವನ ಪ್ರಕಾರ ಪಾರ್ಟೇ ಇಲ್ಲ, ಅವನ ಕೇಸ್ ಇದು. ಎಂಥ ವ್ಯಕ್ತಿ ಅಂದ್ರೆ ಇವನು ಏನಿಲ್ಲ, ಟೇಬಲ್ ಇದೆಯಪ್ಪ, ಆ ಟೇಬಲ್ಗೆ ಪಾರ್ಟ್ ಇಲ್ಲ ಕರೆಕ್ಟೇ, ಆದ್ರೆ ಮೇಲೆ ಕೆಳಗೊತ್ತೂ ಇಲ್ಲ ಅವನ ಪ್ರಕಾರ. ಮೇಲೆ ಅನ್ಬಾರ್ದು, ಕೆಳಗೆ ಅನ್ಬಾರ್ದು, ಸೈಡ್ ಅನ್ಬಾರ್ದು, ಎತ್ತಕ್ಕೆ ಅಂದ್ರೆ ಏನಾಗ್ಬಿಡ್ತಾನೆ ಅವನು, ಪಾರ್ಟ್ ಫುಲ್ ಹ್ಯಾವಿಂಗ್ ಪಾರ್ಟ್ಸ್ ಆಗ್ತಾನೆ, ಅದಾಗಬಾರ್ದು. ಅದಕ್ಕಾಗಿ ನಿರಂಶ ಅಂತ ಕರೆದಿದ್ದ. ಏಕದೇಶ ಗ್ರಾಸಾಂಗೀಕಾರ ಇತ್ಯರ್ಥ ಸಾವಯವತ್ವ ಆತ್ಮನಃ ಪ್ರಸಜ್ಜೈತೆ ಇತಿ ಶೇಷ ತರ್ಕ. ಅದು ಸಾವಯವತ್ವ ಸ್ಯಾತ್ ಅಂತ ಅರ್ಥ. ಏಕದೇಶೋ ಅವಯವ ಇತಿ ಪರಮತೆ ಅನರ್ಥಾಂತರತ್ವ. ಯಾಕೆಂದ್ರೆ ಏಕದೇಶ ಮತ್ತು ಅವಯವ ಮತಕ್ಕೆ ಅರ್ಥಾಂತರ ಇಲ್ಲ. ಅರ್ಥಾಂತರ ಇಲ್ಲ ಅಂದ್ರೆ ಏನು, ಬೋತ್ ಮೀನ್ ದಿ ಸೇಮ್ ಅಂತ ಅರ್ಥ. ಏಕದೇಶ ಅಂದ್ರೂ ಒಂದೇ, ಅವಯವ ಅಂದ್ರೂ ಒಂದೇ. ಆದ್ದರಿಂದ ಅವನ ಅವಯವ ಒಪ್ಪಿಕೊಂಡಾಗಾಯ್ತು ಅಂತ ಅರ್ಥ. ಅದು ಸಾವಯವ ಅವನೇನು ಹೇಳಬೇಕಿತ್ತು ಆಚಾರ್ಯರು, ಏಕದೇಶ ಏಕದೇಶತ್ವ ಅಂತ ಹೇಳೋದು, ಸಾವಯವತ್ವ ಅಂದರೆ ಸಾದೇಶತ್ವ ಅಂತ ಹೇಳಬೇಕಾಗಿತ್ತು, ಸಪ್ರದೇಶತ್ವ ಅಂತ ಹೇಳ್ಬೋದಾಯ್ತು. ಅವಯವತ್ವ ಯಾತಕ್ಕೆ ಹೇಳಿದ್ರು ಅಂದರೆ, ಏಕದೇಶ ಆಯ್ದುಕೊಟ್ಟು ಏನಂತ ಇಟ್ಕೊಂಡಿದ್ದಾನೆ ಅವನು, ಅವಯವ ಅಂತ ಇಟ್ಕೊಂಡಿರೋದ್ರಿಂದ ಅದನ್ನೇ ಉಪಯೋಗಿಸಿದರು ಅಂತ ಅರ್ಥ. ನಾನು ಸಂಯೋಗಶ್ಚ ಏಕದೇಶ ವೃತ್ತಿತ್ವ ನಾಮ ಸ್ವ ಅತ್ಯಂತಾಭಾವ ಸಮಾನಾಧಿಕರಣತ್ವ ತತ್ ಕಥವಯಂ ಪ್ರಸಂಗ ಮೈವಂ. ಆಗ ಮತ್ತೆ ಕೇಳಿದ, ನೋಡಿ, ಸಂಯೋಗಶ್ಚ ಏಕದೇಶ ವೃತ್ತಿತ್ವ ನಾಮ, ಈ ಸಂಯೋಗ ಇದೆ, ಇದು ಈಗ ಕೈ ಇದರಿಂದ ಮುಟ್ಟಬೇಕೀಗ, ಪುಸ್ತಕನ ಮುಟ್ಟಬೇಕು, ಇದೊಂದು ಪುಸ್ತಕ ಇದೊಂದು ಪುಸ್ತಕ, ಇದು ಏಕದೇಶ ಟಚ್ ಆಗುತ್ತೆ. ಅದೇನು ಟಚ್ ಆಗೋದು ಅಂದ್ರೆ ಏನು ಅಂದರೆ, ಸಂಯೋಗಶ್ಚ ಏಕದೇಶ ವೃತ್ತಿತ್ವ ನಾಮ, ಇಡೀ ಎಲ್ಲ ಕಡೆ ಮುಟ್ಟಿಲ್ಲ, ಒಂದು ಭಾಗ ಮಾತ್ರ ಮುಟ್ಟಿದೆ. ಏಕದೇಶ ಅಂತ ಹೇಳಿದ್ರೆ ಇಡೀ ಡೆಸ್ಕಿಗೆ ಏಕದೇಶ ಇದೆ. ಏಕದೇಶ ವೃತ್ತಿತ್ವ ನಾಮ ಸ್ವ ಅತ್ಯಂತಾಭಾವ ಸಮಾನಾಧಿಕರಣಂ. ಇದರ ಅತ್ಯಂತಾಭಾವ ಇಲ್ಲಿದೆ, ಇದರ ಅತ್ಯಂತಾಭಾವ ಇಲ್ಲಿದೆ, ಇದಿಷ್ಟು ಇದರ ಅತ್ಯಂತಾವ ಹೊಂದಿರೋದು, ಆದರೆ ಒಂದು ಭಾಗ ಮಾತ್ರ ಟಚ್ ಮಾಡಿದ್ದು. ಅದಕ್ಕೇನಂತಾರೆ, ಸ್ವಾತ್ಯಂತಾಭಾವ ಸಮಾನಾಧಿಕರಣ್ಯಂ ಅಂತ ಹೆಸರು ಅಂತ ಹೇಳ್ತೇವೆ ಅಂತ ಇರೋದು ಅರ್ಥ. ಅದಕ್ಕೆ ಅವನು ಹೇಳೋದು ಅರ್ಥ ಆಗಿದೆ. ಸರ್ವ ವಿರೋಧಾನಾಂ ತತ್ ಕಥವಯಂ ಪ್ರಸಂಗ ಅಂದಮೇಲೆ ನೀವು ಯಾರು ಬರಲೇ ಇಲ್ಲ ಅಪ್ಲೈ ಇಲ್ಲ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನೋಡ ಬರುತ್ತೆ ತೋರಿಸ್ತೇವೆ ಅಂತಾರೆ. ಮೈವಂ ಭಾವಾಭಾವಯೋಹೋ ಏಕಾಧಿಕರಣತ್ವೇ ಸರ್ವತ್ರ ತಯೋರ್ ವಿರೋಧಾಭಾವ ಪ್ರಸಂಗೇನ ಜಗತಿ ವಿರೋಧ ಮಾತ್ರಾಭಾವ ಪ್ರಸಂಗಾತ್ ಸರ್ವ ವಿರೋಧಾನಾಂ ತನ್ಮೂಲತ್ವಾ. ಭಾವಾಭಾವಯೋರ್ಹಿ ಪರಸ್ಪರ ಪ್ರತಿಕ್ಷೇಪಾತ್ಮಕತ್ವೇನ ಸಾಕ್ಷಾತ್ ವಿರೋಧ ತದ್ವಾರ ತು ಅನ್ಯೇಷಾಮಿತಿ ಸ್ಥಿತಿ. ಭಾವಾಭಾವಯೋ ಏಕಾಧಿಕರಣತ್ವೇ ಭಾವ ಮತ್ತು ಅಭಾವ, ಉದಾಹರಣೆಗೆ ಘಟ ಮತ್ತು ಘಟಾಭಾವ ಅಂತ ತಿಳ್ಕೊಂಬೋಣ. ಏಕಾಧಿಕರಣವಾಗಲಿಕ್ಕೆ ಸಾಧ್ಯ ಇದೆಯಾವು? ಸಾಧ್ಯ ಇದೆಯಾ? ಯಾಕೆ? ಘಟ ಇದ್ರೆ ಏನಿರಬಾರ್ದು? ಘಟಾಭಾವ ಇರಬಾರ್ದು. ಘಟಾಭಾವ ಇದ್ರೆ ಏನಿರಬಾರ್ದು? ಘಟ ಇರಬಾರ್ದು. ಅದಕ್ಕೆ ಸರ್ವತ್ರ ತಯೋರ್ ವಿರೋಧಾಭಾವ ಪ್ರಸಂಗೇನ, ತೇರ್ಫೋರ್ ಅಪೋಸಿಟ್ಟೇ. ಅದು ಯಾವಾಗ ಅಪೋಸಿಟ್ ಆಗೋದಿಲ್ಲ ಅಂತ ಕೇಳಿದರೆ, ಜಗತಿ ವಿರೋಧ ಮಾತ್ರ ಅಭಾವ ಪ್ರಸಂಗ ಸರ್ವ ವಿರೋಧಾನಾಂ ತನ್ಮೂಲತ್ವ. ಯಾವಾಗಲೂ ಟು ಆಪೋಸಿಟ್ ಥಿಂಗ್ಸ್ ಅಂತ ಮರಿಬಾರ್ದು. ಟು ಆಪೋಸಿಟ್ ಥಿಂಗ್ಸ್ ಅನ್ನೋ ಭಾವ ಅಭಾವಗಳು ಏನವೋ ಆಪೋಸಿಟ್ಸ್. ಆದರೆ ಒಂದೇ ವಸ್ತುವಿನ ಭಾವ ಅಭಾವಗಳು ಒಂದು ಕಡೆ ಇರೋದಿಲ್ಲ, ಆದರೆ ಅನೇಕ ಅಭಾವ ಒಂದು ಕಡೆ ಇರಬಹುದು. ಇಲ್ಲೇನಿಲ್ಲ, ಇಲ್ಲಿ 100 ರೂಪಾಯಿ ನೋಟ್ ಇಲ್ಲ, 10 ರೂಪಾಯಿ ನೋಟ್ ಇಲ್ಲ, ಅಭಾವಗಳು ಎಷ್ಟು ಬೇಕಾದ್ರೆ ಇರಬಹುದು. ಆದರೆ ಒಂದೇ ವಸ್ತುವಿನ ಭಾವ ಅಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಒಂದೇ ವಸ್ತುವಿನ ಭಾವ, ಅದರ ಅಭಾವ ಪರಸ್ಪರ ವಿರೋಧ. ಆದರೆ ಒಂದು ವಸ್ತುವಿನ ಇನ್ನೊಂದು ಯಾವುದೋ ಅಭಾವ ಇದ್ರೆ ತಪ್ಪಲ್ಲ. ಇಲ್ಲಿ ಮೇರು ಪರ್ವತ ಇಲ್ಲ, ಹಿಮಾಲಯ ಪರ್ವತ ಇಲ್ಲ, ಒಂದೇ ಕಡೆಗೆ ಎಷ್ಟು ಅಭಾವ ಬೇಕಾದ್ರೆ ಇರಬಹುದು. ಆದರೆ ಭಾವ ಅಭಾವ ಪ್ರಶ್ನೆ ಬಂದಾಗ ಮಾತ್ರ ಆಪೋಸಿಟ್ ಆದರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳ್ಕೇಳ್ತಿರೋದು ಅಂತ ಹೇಳ್ತಾರೆ. ಈಗ ಭಾವಾಭಾವಯೋರ್ಹಿ ಪರಸ್ಪರ ಪ್ರತಿಕ್ಷೇಪಾತ್ಮಕತ್ವ, ಪ್ರತಿಕ್ಷೇಪ ಅಂದ್ರೆ ಏನೋ, ಒಂದು ನೆಗೆಟ್ ಮಾಡೋದು ಅಂತ ಅರ್ಥ. ಒಂದೊಂದು ನೆಗೆಟ್ ಮಾಡೋದು, ಒಂದಿದ್ರೆ ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ಕತ್ತಲೆ ಹೇಗೋ ಹಾಗೆ, ಬಿಸಿ ಮತ್ತು ತಂಪು ಹೇಗೋ ಹಾಗೆ. ತದ್ವಾರ ತು ಅನ್ಯೇಷಾಮಿತಿ ಸ್ಥಿತಿ. ಆದ್ದರಿಂದ ಆ ರೀತಿ ವಿರೋಧ ಬಂದ ಮೇಲೆ ಉಳಿದಕ್ಕೂ ವಿರೋಧ ಕಟ್ಟಿದಾಗ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಅರ್ಥ ಏನು ಅಂದರೆ, ಅತಃ ತದ್ ವಿರೋಧ ಸ್ಥಿತ್ಯೈ ಸ್ವಾಭಾವಿಕೋ ವಾ ಉಪಾಧಿಕೋ ವಾ ಏಕದೇಶೋ ಅಂಗೀಕಾರ್ಯವಾ. ದೇರ್ಫೋರ್ ಇಡೀ ಇದನ್ನು ಒಪ್ಕೊಂಡ್ಬಿಟ್ರೆ, ಏಕದೇಶ ಅಂತ ಒಪ್ಕೊಳ್ದವರು ಏನಾಗುತ್ತೆ ಗೊತ್ತಾ, ಸಂಯೋಗ ಇರಬೇಕೆ ಇಲ್ಲದಿರಬೇಕೆ ಎಂಬುದೇನು ಆಪೋಸಿಟ್ ಪದಾರ್ಥಗಳು. ಸಂಯೋಗ ಇರಬೇಕೆ, ಸಂಯೋಗ ಇಲ್ಲದಿರಬೇಕೆ, ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕಾಗ, ಸಂಯೋಗ ಒಂದು ಭಾಗಕ್ಕೆ ಒಂದು ಭಾಗಕ್ಕಿಲ್ಲ ಅಂದರೆ ಸರಿನೇ. ಇಲ್ಲಿ ಪುಸ್ತಕ ಇದೆಯೋ ಇದೆ, ಇಲ್ಲಿ ಪುಸ್ತಕ ಇಲ್ವೋ ಇಲ್ಲ, ಒಂದೇ ಪುಸ್ತಕನೇ ಇಲ್ಲಿದೆ ಇಲ್ಲಿಲ್ಲ. ಇದು ಯಾವ ಸಾಧ್ಯ? ಇದು ಪಾಟ್ ಒಪ್ಕೊಂಡ್ರೆ ಮಾತ್ರ. ಪಾಟ್ ಒಪ್ಕೊಳ್ಳದೆ ಹೋಗಿದ್ರೆ ಇದೇ ಒಂದು ಕಡೆ ಇದೆ ಒಂದು ಕಡೆ ಅಂತ ಹೇಳಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ನೀವು ಒಂದು ಕಡೆ ಉಪಾಧಿ ಬಿಟ್ಟತ್ತೆ ಅಂತ ಹೇಳಿದ ಮೇಲೆ ಏನಾಗಬೇಕು ಅಂತ ಅರ್ಥ? ಪಾರ್ಟ್ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲಿ ಇದೆ ಇಲ್ಲಿ ಇಲ್ಲ, ಒಂದೇ ಕಡೆಗೇನೆ ಇಲ್ಲಿದೆ ಇಲ್ಲಿಲ್ಲ. ಆದರೆ ಇಲ್ಲೇ ಇದೆ ಇಲ್ಲೇ ಇಲ್ಲ ಇಲ್ಲ ಅಂತ ಹೇಳಬಾರ್ದು. ಇಲ್ಲೇ ಇದೆ ಇಲ್ಲೇ ಇಲ್ಲ ಅಂದರೆ ತಪ್ಪು. ಆದರೆ ಒಂದು ವಸ್ತುವಿನ ಈ ಭಾಗದಲ್ಲಿದೆ ಈ ಭಾಗದಲ್ಲಿ ಇಲ್ಲ ಅಂದರೆ ಸರಿ, ಯಾಕೆಂದ್ರೆ ನೋವು ಡಾಕ್ಟರ್ ತೊದಗಡದಿಲ್ಲ, ಇಲ್ಲೋ ಇತ್ತ ಇಲ್ಲೋ ಇತ್ತ ಅಂತಾರೆ. ಇಲ್ಲ ಇಲ್ಲಿ ಭಾವ ಅಂತ ಕಿರಿಸ್ತಾನೆ ಇದಕ್ಕಿದ್ದಾಗ, ಅಂದರೆ ಒಂದು ಕಡೆ ಇದೆ ಒಂದು ಕಡೆ ಇಲ್ಲ, ಹೊತ್ತಾನೆ ಅದೇ ವಸ್ತು ವ್ಯಕ್ತಿಯೊಳಗೆ ಇರಿ. ಮತ್ತೆ ಅದ್ಯಾತಕ್ಕೆ ಸಾಧ್ಯ? ಪಾರ್ಟ್ ಇರೋದ್ರಿಂದ. ಗೊತ್ತಾಯ್ತಾ? ಇಲ್ಲದೆ ಹೋಗಿದ್ರೆ ಹೋಲ್ ಮಾತಾಡಿದರೆ ಆ ರೀತಿ ಆಗ್ತಿರಲಿಲ್ಲ. ಥೇರ್ಫೋರ್ ಪಾರ್ಟ್ ಲೆಸ್ ಅಂತ ಕರೆದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಇಷ್ಟೆಲ್ಲ ಹೇಳಿದ್ದೇವೆ ಅಂತ ಅರ್ಥ. ಪಾರ್ಟ್ ಲೆಸ್ ಅಂತ ಕರೆದ್ರೆ ಡೈರೆಕ್ಟ್ ವಿರೋಧ ಬಂದಿರೋದು, ಡೈರೆಕ್ಟ್ ವಿರೋಧ ಬಂದು ಅದು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು? ಅವನೀಗ ಪಾರ್ಟ್ ಇದೆ ಅಂತ ಒಪ್ಕೊಂಡು ಡೈರೆಕ್ಟ್ ವಿರೋಧ ಬರೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದೇವೆ, ಇನ್ನು ಒಪ್ಕೊಳ್ಳೋದ್ರೆ ಅದು ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಆ ವಿಷಯ ಬೇರೆ. ಅಥ ತದ್ ವಿರೋಧ ಸ್ಥಿತಿ ಸ್ವಾಭಾವಿಕೋವ ಉಪಾಧಿಕೋವ ಏಕದೇಶ ಅಂಗೀಕಾರ್ಯೇವ. ಥೇರ್ಫೋರ್ ಏಕದೇಶ ಅನ್ನೋ ಒಪ್ಪಲೇಬೇಕು. ಆ ಸ್ವಾಭಾವಿಕನ ಉಪಾಧಿಕರ ಆಮೇಲೆ ಅದು ಒಪ್ಪದೆ ಹೋದರೆ ಮಾತಾಡಕ್ಕೆ ಬರೋದಿಲ್ಲ. ಅಸ್ತು ಆತ್ಮನಃ ಸಾವಯವತ್ವಂ ತತಃ ಕೋ ದೋಷ ಐತಿ ಚೇತ್. ಹೋಗ್ಲಿ ಬಿಡಿ, ಸಾವಯವತ್ವ ಒಪ್ಕೊಂಡ್ಬಿಡ್ತೀನಿ, ಆಯ್ತಾ? ಏನು ತಪ್ಪಾಯಿತು ಅಂತ ಕೇಳಿದ. ಸಾವಯವತ್ವೇನ ಅನಿತ್ಯ ಪ್ರಸಂಗ ಇತಿ ಭ್ರೂಮಃ. ಒಂದು ದೋಷ ಇದ್ದೇ ಇದೆ. ಅವನು ಸಾವಯವ ಅಂತ ಒಪ್ಕೊಳ್ಳೋದ್ರೆ ಅವನು ಸ್ಥಿತಿ ವಿರೋಧ ಬರುತ್ತೆ, ಅವನಿಗೆ ಆ ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ. ಇನ್ನೊಂದು ದೋಷ ಅಡಿಷನಲ್ ದೋಷ ಹೇಳ್ತಾರೆ. ಎಷ್ಟೋ ಕಡೆಗೆ ಒಂದೇ ಒಂದು ಪ್ರಸಂಗಕ್ಕೆ ಒಂದೇ ದೋಷ ಹೇಳೋದಿಲ್ಲ, ಬೇರೆ ಬೇರೆ ದೋಷ ಹೇಳ್ತಾರೆ. ಒಂದು ಯಾರು ಹೇಳಿರೋದ್ರೆ ಇನ್ನೊಂದು ಹೇಳ್ಬೋದು ಅಂತ ಅರ್ಥ. ಇಲ್ಲೇನು ಇನ್ನೊಂದು ದೋಷ ಬರುತ್ತೆ ಅಂದರೆ, ಆಯ್ತಪ್ಪ ಬ್ರಹ್ಮ ಸಾವಯವ ಅಂತ ಒಪ್ಕೊಂಡ್ರೆ ಏನು ದೋಷ ಗೊತ್ತೇನು? ಅವರು ನಿಯಮ ಮಾಡಿಕೊಂಡಿದ್ದಾರೆ, ಯಾವುದು ಅವಯವ ಹೊಂದಿರುತ್ತೋ ಅದು ಅನಿತ್ಯ ಅಂತ ಒಪ್ಕೊಂಡಿದ್ದಾರೆ. ಸೊ ಬ್ರಹ್ಮನಿಗೆ ಅವಯವ ಒಪ್ಕೊಂಡ್ರೆ ಬ್ರಹ್ಮ ಏನಾಗ್ತಾನಾಗ? ಅನಿತ್ಯ ಆಗಿಬಿಡ್ತಾರೆ. ಬ್ರಹ್ಮ ಏನಾಗಬೇಕು ಅವ್ರ ಪ್ರಕಾರ? ನಿತ್ಯ ಆಗಬೇಕು. ಅದೇ ನೋಡಿ, ಸಾವಯವತ್ವ ಅಷ್ಟು ಆತ್ಮನಃ ಸಾವಯವತ್ವ ತತಕ್ಕೋ ದೋಷ ಐತಿ ಚೇತ್ ಸಾವಯವತ್ವೇನ ಅನಿತ್ಯತ್ವ ಪ್ರಸಂಗ ಐತಿ ಬ್ರೂಮ. ಅನಿತ್ಯ ಆಗಿಬಿಡ್ಬೇಕಾಗತ್ತದ್ದು ಗೊತ್ತಾಯ್ತಾ ಅಂತ ಹೇಳಿದರು. ನಿರಾಕಾರ ಇರಲಿ, ನಿರಾಕಾರದಲ್ಲೂ ಕೂಡ ಸಾಕಾರ ಇದು ಅದು ಪಾರ್ಟ್ ಇದೆಯೋ ಇಲ್ಲವೋ ಮತ್ತೆ ಪ್ರಶ್ನೆ ನಮಗೆ. ನಿರಾಕಾರ ಅಂದ ಮಾತ್ರಕ್ಕೆ ಪಾರ್ಟ್ ಇಲ್ಲ ಅಂತ ಹೇಳಕ್ ಬರೋದು. ಆಕಾಶ ನಿರಾಕಾರ, ಅಲ್ಲಿ ಇಲ್ಲಿ ಅಂತ ಹೇಳ್ತೀವಿಲ್ಲ. ಹೌದೀಗ ಪಾರ್ಟ್ ಇರಬಾರ್ದು ಅಂತ ಏನಿಲ್ಲ. ನಿರಾಕಾರ ಅಂದ ಮಾತ್ರಕ್ಕೆ ಪಾರ್ಟ್ಲೆಸ್ ಅಂತ ಅರ್ಥ ಅಲ್ಲ, ಅದಕ್ಕಾಗಿ ಪ್ರಶ್ನೆ ಕೇಳಿದ್ದು. ನಿರಾಕಾರ ಅಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ, ಅದಕ್ಕೆ ಯೋಚನೆ ಇಲ್ಲ. ಸಾವಯವತ್ವೇಪಿ ಅನಿತ್ಯತ್ವೇ ಅನಿತ್ಯತ್ವ ಕುತ ಇತಿ ಚೇತ್. ಸಾವಯವತ್ವೇಪಿ ಅನಿತ್ಯತ್ವ ಕುತ ಇತಿ ಚೇತ್. ಸಾವಯವತ್ವದ ಅನಿತ್ಯತೆ ಅದಕ್ಕೆ ಬರಬೇಕು ಅಂತ ಕೇಳಿದರೆ, ಸಾವಯವಸ್ಯ ಅನಿತ್ಯತ್ವ ತೈರಂಗೀಕೃತಂ. ನಾವು ಕೊಡೋ ಕಾರಣ ಇರಲಿ, ಅವನು ಒಪ್ಕೊಂಡಾಗಿದೆ ಈಗಾಗಲೇ. ಯಾವುದು ಸಾವಯವವೋ ಅದೇನದು ಅನಿತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದು ನಾವು ಪ್ರೂವ್ ಮಾಡೋ ಯಾವ್ದನ್ನು ಒಪ್ಕೊಂಡಿರ್ತಾನೆ ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ. ನಾವು ಪ್ರೂವ್ ಮಾಡೋದು ಯಾವುದನ್ನ? ಅವನಿನ್ನೂ ಒಪ್ಕೊಂಡಿದವ್ರು ಪ್ರೂವ್ ಮಾಡಿ ತೋರಿಸ್ಬೇಕು. ಅವನು ನಿಯಮ ಮಾಡ್ಕೊಂಡ್ಬಿಟ್ಟಿದ್ದಾನು. ಸಾವಯವವಾದರೆ ಅದು ಅನಿತ್ಯ ಆಗಿರಬೇಕು ಅಂತ ಹೇಳ್ಕೊಂಡಿರೋದ್ರಿಂದ ನಾವು ಯಾತಕ್ಕೆ ಶಿಷ್ಯ ಕೇಳಿದಾಗ ಗೊತ್ತಿಲ್ಲದೆ ಪಾಪ ಅವ್ರು ಒಪ್ಕೊಂಡಿದ್ದಾರಪ್ಪ ಮತ್ತೆ ಘೋಷಣೆ ಮಾಡುತ್ತೆ ಅವರೇ ಒಪ್ಕೊಂಡಾಗಿದೆ ಅಂತ ಹೇಳ್ಬಿಟ್ಟು. ಇದರಿಂದ ಏನು ಗೊತ್ತಾಗುತ್ತೆ ಗೊತ್ತಾ? ಪರಮತ ಖಂಡನೆ ಮಾಡಬೇಕಾದ್ರೆ ನಮ್ಗೆ ಏನಾಗಿರ್ಬೇಕು? ಫಸ್ಟು ಅವನ ಮತ ಸರಿಯಾಗಿ ಗೊತ್ತಿರಬೇಕು. ಇಲ್ಲೋರು ಏನಾಗೋದಿಲ್ಲ. ಅವನು ಏನೋ ಹೇಳ್ತಾರೆ, ಅವನ ನಮ್ಗೇನಾಗ್ತಾನೆ ತಮ್ಮ ಮತ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಅಂತ ಆಗಲಿ ಅಂತ ಬಿಡ್ತಾನೆ. ಏನು ಹೇಳ್ಬೇಕಾಗಿದ್ದರೆ ಅದು ಒಪ್ಕೊಬಿಟ್ರದ್ದು ಬಿಡ್ಬೇಕು ಅಷ್ಟೇ, ಏನು ಮಾಡೋಕೆ ಬರೋದಿಲ್ಲ. ನೋಡು ಒಪ್ಕೊಳ್ಳಾಗಿಲ್ಲ ಅಂತ ತೋರಿಸ್ಬೇಕಾಗ ಆ ಪಾದಕ ತೋರಿಸ್ಬೇಕಾದ್ರೆ ಸಮಗ್ರ ಪರಿಚಯ ಇರಬೇಕು. ಪರಮತವನ್ನು ಖಂಡನೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಾಯ್ತಾಗ? ಮತ ತಿಳಿದಿರಬೇಕು. ನಮ್ಮಲ್ಲಿ ಅದೇ ಒಂದು ದೊಡ್ಡ ದೋಷ ಇರೋದು. ಏನು ದೋಷ ಅಂದರೆ, ಇವತ್ತು ಉಪನ್ಯಾಸರು ಕೇಳಿರ್ತಾರೆ ಪರಮತ ತಪ್ಪು ಅಂತೇಳಿ. ಇವ್ರು ಏನು ಮಾಡ್ತಾರೆ? ತಪ್ಪು ತಿಳ್ಕೊಂಡ್ರೆ ಸಾಕು, ತಿಳ್ಕೊಳ್ಳೋದಿಲ್ಲ. ಯಾರೋ ಡೈರೆಕ್ಟ್ ಬೇಲೆ ಹೋಗ್ಬಿಡ್ತಾರೆ. ಅವನೇನು ಮಾಡ್ತಾನೆ? ಹೇಳಿದ ಕುದುರೆ ಕೊಡೋಕ್ಕೆ ಬರೋದಿಲ್ಲ, ಮತ್ತೆ ಅವಸ್ತರ ಬಯಸ್ಕೊಂಡು. ಇದು ನಾವು ನೀವು ಖಂಡನೆ ಎಷ್ಟು ತಿಳ್ಕೊಂಡಿರೋದೀಗ? ಅವನ ಪಾಠ ತಪ್ಪು ಅಂತ ಅಷ್ಟೇ ತಿಳ್ಕೊಂಡಿರೋದು, ಅಷ್ಟು ಬಿಡು ತಿಳ್ಕೊಂಡಿಲ್ಲ. ಅವನೇನು ಮಾಡ್ತಾ ಅದಕ್ಕೆ ಏನು ಮಾಡ್ಬೇಕು? ನಾವೀಗ ಪೂರ್ತಿ ಖಂಡನೆ ಮಾಡಬೇಕು ಅಂತಿದ್ರೆ ಅವನ್ನ ಪೂರ್ತಿ ತಿಳ್ಕೊಂಡು ಖಂಡನೆ ಮಾಡಬೇಕು. ಸೋಲು ಗೆಲುವು ಅಂತ ತೀರ್ಮಾನ ಮಾಡೋದು ಬೇರೆ, ನಾವೇ ಫೀಲ್ಡ್ಗೆ ಹಿಡಿಯೋದು ಬೇರೆ. ನಾವು ಫೀಲ್ಡ್ಗೆ ಇಡಬೇಕು, ಏನಾಗಿರ್ಬೇಕು ನಮಗೀಗ? ನಮಗೇನಾಗಿರ್ಬೇಕು ಫಸ್ಟೀಗ? ನಮಗೆ ಸಮಗ್ರ ವಿಷಯ ಗೊತ್ತಿರಬೇಕು. ಎರಡು, ನಮ್ಮ ಸಿದ್ಧಾಂತ ಗೊತ್ತಿರಬೇಕು, ಅವ್ರ ಸಿದ್ಧಾಂತನೂ ಗೊತ್ತಿರಬೇಕು. ನಾವು ಎರಡು ಕೆಲಸ ಮಾಡ್ತೀವಿ. ಅದ್ವೈತಲ್ಲಿ ಖಂಡನೆ ಮಾಡಲಿಕ್ಕೆ ಹೋಗ್ತೀವಿ. ಯಾರೋ ಅದ್ವೈತ ಬರ್ತಾ ಖಂಡನೆ, ಅವನು ತನ್ನ ಸಿದ್ಧಾಂತ ಅವನಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಅವ್ನು ಖಂಡನೆ ಮಾಡಿ ಏನಾಗುತ್ತೆ ಅವನಿಗೆ? ಬೇರೆ ಗೊತ್ತಾಗುತ್ತೆ, ತಮ್ಮನ್ನು ಬೈತಾರೆ ಅಂತ ಅಷ್ಟೇ ತಿಳ್ಕೊಳ್ಳೋದು ಬರೀ ಅವರು. ಅದರಿಂದ ಏನಾಗುತ್ತೆ? ದೊಡ್ಡ ಗಲಾಟೆ ಶುರುವಾಗ ತಮಾಷೆ. ಇವರು ಸಿದ್ಧಾಂತನೂ ಗೊತ್ತಿಲ್ಲ, ಅವ್ರಿಗೆ ಅವನ ಸಿದ್ಧಾಂತನೂ ಗೊತ್ತಿಲ್ಲ, ಸುಮ್ಮನೆ ಜಗಳ ಆಗುತ್ತೆ. ಇಬ್ಬರ ಸಿದ್ಧಾಂತ ಗೊತ್ತಾದ್ಮೇಲೆ ಮಾತಾಡಿದ್ರೆ ಏನಾಗುತ್ತಾಗ? ಸಿದ್ಧಾಂತ ಲೆವೆಲ್ನಷ್ಟೇ ಮಾತಾಡಲಿಕ್ಕೆ ಬರುತ್ತೆ. ಅದರಿಂದ ವೈಯಕ್ತಿಕ ದ್ವೇಷನೂ ಬರೋದಿಲ್ಲ, ದ್ವೇಷ ಉಂಟಾಗೋದಿಲ್ಲ, ವಿಷಯ ಸಾಲ್ವ್ ಆಗುತ್ತೆ. ಇದು ಗೊತ್ತಿಲ್ಲದೆ ಮಾಡಿದಾಗಲೇ ಸಮಸ್ಯೆಗಳು ಬರೋದು. ಅದರಿಂದ ಯಾವಾಗಲೂ ಕೂಡ ಏನು ಮಾಡಬೇಕು? ನಮಗೆ ಗೊತ್ತಿಲ್ಲದನ್ನ ನಮ್ಮಲ್ಲಿ ಹುಡುಗರು ಹೇಳ್ಕೊಟ್ಬಿಡ್ತಾರೆ. ಪಾಪ ಏನಂತ ಉದಯತ್ವ ಕಾಲಿಲಿ ಒದ್ದು 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 ಅಂತ ಹೇಳ್ಕೊಡ್ತಾರೆ. ಹುಡುಗರು ಹಾಗೆ ಹೇಳ್ತಿರ್ತಾರೆ, ಹುಡುಗರು ಸಿಟ್ಟು ಬರುತ್ತೆ. ಅದರಿಂದ ಪಾಪ ನಾವು ಹುಡುಗ ಬೈಸ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ಬೇಕಾದ್ರೆ ಮತ್ತೆ ಏನು ಮಾಡಿರ್ಬೇಕು? ಅವನ್ನ ಫುಲ್ ತಯಾರು ಮಾಡ್ಬೇಕು. ಆಗ ಹೇಳಿದ್ರೆ ಜೀರ್ಣ ಮಾಡ್ಕೋತಾರೆ. ಅಂದಿದ್ದನ್ನು ಏನು ಮಾಡ್ಬೇಕು? ಅವನೀಗ ಡೈಜೆಸ್ಟ್ ಮಾಡ್ಕೋಬೇಕು. ಯಾವ ಅವ್ರು ಹೇಳ್ತಾರೆ ಹೇಳ್ತಾರೆ, ಹಾಗೆ ಅವ್ರ ಮುಂದೆ ನನ್ನ ಮುಂದೆ ಯಾಕೆ ಹೇಳ್ತೀನಿ ಅಂತ ಕೇಳ್ತಾ ಹೊತ್ತಾನೆ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ದೊಡ್ಡ ತಪ್ಪಿದೆ. ತಪ್ಪನ್ನು ತಿಳ್ಕೊಂಡು ಮಾತ್ರಕ್ಕೆ ಖಂಡ ಮಾಡೋಕ್ಕೆ ಬರೋದಿಲ್ಲ ಗೊತ್ತಾ? ಅವ್ರು ನಮ್ಮ ಎದುರು ಏನಿರ್ಬೇಕು? ನ್ಯಾಯಾಧೀಶ ಡೈರೆಕ್ಟ್ ಕೊಲೆ ಮಾಡಿದ್ದು ನೋಡಿದ್ದಾನೆ. ಈಗ ಅಷ್ಟಾರು ಶಿಕ್ಷೆ ಕೊಡೋಗಿಲ್ಲ. ಅವನೇನು ಮಾಡ್ಬೇಕು? ಅದನ್ನ ಪ್ರೂವ್ ಮಾಡಬೇಕು. ಅವನಿಗೆ ಮತ್ತೆ ಪ್ರೂವ್ ಮಾಡೋಕ್ಕೆ ದೊರೆತಾಗ ನ್ಯಾಯಾಧೀಶ ಆಗೋದಿಲ್ಲ. ಫಸ್ಟ್ ಹೇಳ್ಬಿಡ್ತಾರೆ ಈಗ ಅದು ಬಿಟ್ಟೆ ಸ್ಕೂಪಿ ಸೇರ್ತಾರೆ ಹೊರತು ಸೇರೋದೇ ಇಲ್ಲ. ಭಾರಿ ಸಮಸ್ಯೆ ಇದೆ ಅಂದ್ರೆ ಕಣ್ಣಿಗೆ ಕಂಡದ್ದನ್ನೇ ಅಲ್ಲಗಡಿಬೇಕಾದ್ರು ಸಮಸ್ಯೆ ಇರೋದ್ರಿಂದ ಸುಮ್ ಸುಮ್ಮನೆ ನಾನೇ ನೋಡಿದ ತಿಂದಕ್ಕಿಂತ ಟೆಸ್ಟ್ ಸೆಂಟರ್ ಕೊಡೋಕೆ ಬರೋದು ಸಾಧ್ಯನೇ ಇಲ್ಲ. ಅದೇ ರೀತಿನೇ ಬರೀ ವಿಷಯ ಗೊತ್ತಿದೆ ಅಂದ ಮಾತ್ರಕ್ಕೇನೆ ಅವನು ತಪ್ಪು ಅಂತಂದು ಹೇಳಿ ಡೈರೆಕ್ಟ್ ಅಟ್ಯಾಕ್ ಮಾಡಕ್ ಹೋಗಬಾರ್ದು. ಪರಮಾತ್ಮ ಗೊತ್ತಿರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಈಗ ಸಾವಯವತ್ವ ಎಲ್ಲಿರುತ್ತೆ ಅನಿತ್ಯತ್ವ ಇರುತ್ತೆ ಅಂತ ಒಪ್ಕೊಂಡಿದ್ದಾನೆ. ಆದ್ದರಿಂದ ಅದು ವರ್ಷ ಹೇಳಿದ್ವಿ ಸಾವಯವತ್ವೇಪಿ ಅನಿತ್ಯತ್ವ ಕುತ ಐತಿ ಚೇತ್ ಪರಾಭ್ಯುಪಗಂತವ್ಯ ವ್ಯಾಪ್ತಿಯ ಪರಾಭ್ಯುಪಗತ ವ್ಯಾಪ್ತಿಯ ಪರಸ್ಯ ಆಪಾದನ ಮಿತಿ ಭಾವೇನಾಹ ನಿಯಮ ಇದು. ಪರಾಭ್ಯುಪಗತ ವ್ಯಾಪ್ತಿಯ ಪರಸ್ಯ ಆಪಾದನಂ ಅದನ್ನೇ ಸನ್ಯಾಯ ಸಾಧನ ಕಾರ್ಯಂ ಪರನ್ಯಾಯಶ್ಚ ದೂಷಣಂ. ಇನ್ನೊಬ್ಬರನ್ನು ಖಂಡನೆ ಮಾಡಬೇಕಾದ್ರೆ ಅವನು ಒಪ್ಪಿಕೊಂಡಿರತಕ್ಕಂಥ ನಿಯಮದಲ್ಲೇ ಖಂಡನೆ ಮಾಡಬೇಕು. ಪ್ರಸಂಗ ಸಮುಚ್ಚಯ ಚ ಸಶಬ್ದ ಇಲ್ಲೊಂದು ಚ ಇದೆ ಅನಿತ್ಯ ಸಾವಯವಸ್ಯ ಚ ಅನಿತ್ಯತ್ವ ತೈರೇಂಗೀಕೃತ ಚ ಅಂತ ಹತ್ತಕ್ಕೆ ಹೇಳಿದ್ರು ಅಂದ್ರೆ ಪ್ರಸಂಗ ಸಮುಚ್ಚಯ. ಪ್ರಸಂಗ ಅಂದ್ರೆ ತರ್ಕ ಆಪಾದನೆ. ಹಿಂದೊಂದು ದೋಷ ಹೇಳಿದ್ದೇವಲ್ಲ ಇನ್ನೊಂದು ದೋಷ ಸೇರಿಕೊಂಡಿತು ಅಂತ ಅರ್ಥ. ದ್ರವ್ಯಮಯವ ನಾನು ತ್ರಿವ್ಯೋಪಾದಾನಂ ಯಥಾಹು ಅವ್ರು ಆಕೆ ಕೋಟ್ ಮಾಡ್ತಾರೆ ಕೃತಕತ್ವ ಸಾವಯವತ್ವಾದಿ ಪ್ರಯುಕ್ತ ಚ ವಿನಾಶಿತ ಇತಿ ಅವ್ರ ವಾಕ್ಯ ಇದು. ಕೃತಕತ್ವ ಸಾವಯವತ್ವಾದಿ ಪ್ರಯುಕ್ತ ಚ ವಿನಾಶಿತ. ವಿನಾಶಿತ ಅಂದ್ರೇನು? ನಾಶವಾಗುವಿಕೆ. ನಾಶವಾಗುವಿಕೆ ಯಾತಕ್ಕೆ ಬರುತ್ತೆ ಅಂದ್ರೆ ಎರಡು ಕಾರಣಕ್ಕೆ ಬರುತ್ತೆ. ಕೃತಕತ್ವ ಒಂದು, ಸಾವಯವತ್ವ ಒಂದು. ಯಾವುದು ಕೃತಕವೋ ಅದು ನಾಶವಾಗುತ್ತೆ, ಯಾವುದು ಅವಯವ ಇರುತ್ತೋ ಅದು ನಾಶವಾಗುತ್ತೆ. ನಿಯಮ ಮಾಡ್ಕೊಂಡ್ಬಿಟ್ಟಿದ್ದ ಅವಯವ ಇರೋದು ಏನಾಯ್ತು ಅಲ್ಲಿಗೆ ಈಗ ಅನಿತ್ಯ ಅಂತ ಆಗುತ್ತೆ. ಅನಿತ್ಯ ಅಂದ್ರೆ ಒಂದೇ, ನಾಶ ಹೊಂದಿರೋದು ಅಂದ್ರೂ ಒಂದೇ. ಅದಕ್ಕೋಸ್ಕರ ಅವ್ರು ವಾಕ್ಯ ಕೋಟ್ ಮಾಡಿ ಹೇಳಿದ್ರು. ಆದ್ರಿಂದ ಏನು ಅಬ್ಜೆಕ್ಟ್ ಮಾಡಾಗಿಲ್ಲ ಅವನೀಗ. ಮುಂದೆ ಬೇರೆ ವಿಷಯ ತೆಗಿತಾರೆ. ಈಗ ನಾನು ದ್ರವ್ಯೋಪಾದಾನಂ ದ್ರವ್ಯಂ ಅವಯವ ಉಚ್ಯತೆ ಯಥಾ ಪಟಸ್ಯ ತಂತವಃ ತಥಾ ಸಾವಯವಂ ನಾಮ ಉಪಾದಾನವತ್ ತಸ್ಯ ಅನಿತ್ಯತ್ವ ಸರ್ವೈರಪಿ ಅಂಗೀಕರ್ತವ್ಯಂ ತಸ್ಮಾತ್ ತೈರಿತ್ಯ ಅನುಪನ್ನಂ ಉಚ್ಯತೆ. ಈಗ ಮತ್ತೊಂದು ಕ್ಲಾರಿಫಿಕೇಶನ್ ಅಲ್ಲ, ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿರಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಹೇಳ್ಬೇಕು ನೀವೀಗ? ಸಾವಯವಂ ಅನಿತ್ಯಂ ಅಷ್ಟೇ ಹೇಳ್ಬೇಕಾಗಿತ್ತಲ್ಲ. ಅವ್ರ ಪ್ರಕಾರ ಸತ್ಯ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ನರಕ ಆಗುತ್ತೆ ಅಂತ ಅವರು ಹೇಳ್ತಾರೆ ಅಂತ ಯಾಕೆ ಎಲ್ಲರೂ ಹೇಳ್ತಾರೆ? ಅವರೊಬ್ಬರು ಹೇಳೋದೇನು ಬಂತೀಗ? ಕಳ್ಳತನ ಮಾಡಬಾರದು ಅಂತ ಯಾರು ಕಳ್ಳತನ ಮಾಡಬೇಕು ಅಂತ ಒಂದು ಮತ್ತಾದ್ರೆ ಹೇಳುತ್ತಾ? ಅವ್ರು ಮಾಡ್ತಿದ್ರು ಕೂಡ ಏನು ಹೇಳ್ಬೇಕಲ್ಲಿ? ಮಾಡಲ್ಲ ಅಂತಾನೆ ಹೇಳ್ಬೇಕು. ಅದು ನಿಯಮ. ಕೋಟ ಪ್ರಮಾಣ ಮಾಡ್ತಾರೆ, ಸತ್ಯವನ್ನೇ ಹೇಳುತ್ತೇನೆ, ಮೂರು ಸಲ ಸತ್ಯವನ್ನು ಹೇಳುತ್ತೇನೆ ಅಂತ ಹೇಳ್ಬೇಕಾದ್ರೆ ಏನು ತಯಾರಾಗಿ ಬಂದಿರ್ತಾನೆ ಅವನು? ಸುಳ್ಳು ಹೇಳಕ್ಕೆ ತಯಾರಾಗಿ ಬಂದಿರ್ತಾನೆ. ಯಾಕೆ ಆ ಮಟ್ಟಿಗೆ ಏನು ಹೇಳಬೇಕವನು? ಸತ್ಯವನ್ನು ಹೇಳುತ್ತೇನೆ ಅಂತ ಇವ್ರು ಮಾತ್ರ ಹೇಳಬೇಕು ಅಂತಿಲ್ಲ, ಎಲ್ಲರೂ ಹೇಳಲೇಬೇಕಾದ್ರೆ. ಮತ್ತೆ ಯಾಕೆ ತೈ ಏನು ಸೇರಿಸಿದ್ರಿ ನೀವೀಗ ಅಂತ ಪ್ರಶ್ನೆ. ಅದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಯಾತಕ್ಕೆ ಅಂದರೆ, ನಾನು ಎಲ್ಲರೂ ಯಾತಕ್ಕೆ ಸಾವಯವನ್ನು ಅನಿತ್ಯ ಅಂತ ಕರೀತಾರೆ ಅಂದರೆ, ದ್ರವ್ಯೋಪಾದಾನಂ ದ್ರವ್ಯಂ ಅವಯವ ಉಚ್ಯತೆ. ದ್ರವ್ಯಕ್ಕೆ ಉಪಾದಾನ ಮಾಡ ಕಾರಣವಾಗತಕ್ಕಂಥ ದ್ರವ್ಯವನ್ನು ಅವಯವ ಅಂತ ಕರೀತಾರೆ. ಉದಾಹರಣೆಗೆ, ಒಂದು ಮಡಿಕೆ ಒಂದು ದ್ರವ್ಯ, ಘಟ ಒಂದು ದ್ರವ್ಯ, ಮಣ್ಣಿನಿಂದ ಮಾಡ್ತಾರೆ. ಮಣ್ಣು ಕೂಡ ಏನಾದ ಅದೊಂದು ದ್ರವ್ಯ. ಈ ದ್ರವ್ಯಕ್ಕೆ ಅವಯವವಿದೆ, ಈ ಇದರಿಂದಾಗಿ ಈ ಘಟ ಅದು ಹುಟ್ಟುತ್ತೆ. ಇದಕ್ಕೂ ಅವಯವ, ಅದಕ್ಕೆ ಅವಯವವಿದೆ, ಅದನ್ನು ಹೇಳ್ತಾರೆ. ದ್ರವ್ಯಂ ಅವಯವ ಉಚ್ಯತೆ ಯಥಾ ಘಟಸ್ಯ ಪಟಸ್ಯ ತಂತವಹ. ಘಟಕ್ಕೆ ಮಣ್ಣು, ಪಟಕ್ಕೆ ತಂತು. ಪಟಕ್ಕೆ ತಂತು, ಪಟಕ್ಕಿರ್ತಕ್ಕಂಥ ತಂತುಗಳು ಏನವು? ಒಂದೊಂದು ತಂತುನು ಪಟಕ್ಕೇನಾಗುತ್ತೆ? ಅವಯವ ಆಗುತ್ತೆ. ಗೊತ್ತಾಯ್ತಾ? ತತಃ ಸಾವಯವಂ ನಾಮ ಉಪಾದಾನವತ್. ದೇರ್ ಫೋರ್ ಸಾವಯವ ಅಂದ್ರೇನು? ಉಪಾದಾನ ಹೊಂದಿರೋದು ಅಂತ ಅರ್ಥ. ಪಟ ಒಂದು ವಸ್ತು, ಗೊತ್ತಾಯ್ತಾ? ಅದಕ್ಕೆ ಉಪಾದಾನ ಕಾರಣ ಯಾವುದು? ತಂತುಗಳು. ಗೊತ್ತಾಯ್ತಾ? ಅದು ಪಟ ಏನಾಗುತ್ತೆ? ಇದು ವಾಸಾಂಶ ಜೀರ್ಣಾನಿ ಯಥಾವಿಹಾಯ ಹರಿದು ಹೋಗುತ್ತೆ, ಒಂದು ಸಾಯಂಡೆ ಹರಿದು ಹೋಗಿಬಿಡುತ್ತೆ. ಗೊತ್ತಾಯ್ತಾ? ಇದನ್ನು ಏನಾಯ್ತು ಅಂದ್ರೆ, ಯಾವುದು ಉಪಾದಾನ ಕಾರಣ ಹೊಂದಿರುತ್ತೋ ಅದು ಸಾವಯವ, ಯಾವುದು ಸಾವಯವವೋ ಅದೇನದು ಅನಿತ್ಯ. ಇಷ್ಟು ಹೇಳಿದ್ರೆ ಆಯ್ತಲ್ಲ, ಅದೈ ಆಗ್ಬೇಕು ಅದಕ್ಕೆ. ತಸ್ಯ ಅನಿತ್ಯತ್ವ ಸರ್ವೈರಪಿ ಅಂಗೀಕರ್ತವ್ಯ. ಇದು ಅಂಗೀಕಾರ ಎಲ್ಲರೂ ಒಪ್ಕೋಬೇಕು. ಆದ್ದರಿಂದ ತಸ್ಮಾತ್ ತೈರಿತಿ ಅನುಪಪನ್ನಂ, ತೈ ಅಂತ ಹೇಳಬೇಕಾಗಿದ್ದಿಲ್ಲ ಅಂತ ಪ್ರಶ್ನೆ. ಮೈ ವಂ ಅದು ಉಚ್ಯತೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಯಾತಕ್ಕೆ ತೈ ಅಂತ ಹೇಳಿದ್ದೇವೆ ಅಂತ ಹೇಳ್ತಾರೆ. ಉಪಾದಾನ ವ್ಯತಿರಿಕ್ತ ವ್ಯತಿರಿಕ್ತೋಪಿ ಏಕದೇಶು ಅಸ್ಮನ್ಮತೆ ಅಂಗೀಕ್ರಿಯತೆ ಪಟಸ್ಯ ಖಲು ಉಪಾದಾನಂ ತಂತವಹ. ಇವು ಒಳ್ಳೆ ಕ್ಲಾರಿಫಿಕೇಶನ್. ಉಪಾದಾನ ವ್ಯತಿರಿಕ್ತೋಪಿ ಏಕದೇಶು ಅಸ್ಮನ್ಮತೆ ಅಂಗೀಕ್ರಿಯತೆ ಪಟಸ್ಯ ಖಲು ಉಪಾದಾನಂ ತಂತವಹ. ನಾವು ಉಪಾದಾನ ಕಾರಣ ಹೊಂದಿರೋದು ಅಷ್ಟೇ ಅಲ್ಲ, ಉಪಾದಾನ ಕಾರಣ ಹೊಂದದೇ ಹೋದರೂ ಕೂಡ ಅವಯವ ಹೊಂದಿರೋ ಕೇಸ್ ಇದೆ ಅಂತ ನಾವು ತೋರಿಸ್ತೇವೆ. ಅರ್ಥ ಆಯ್ತಾ? ಉಪಾದಾನ ಕಾರಣ ಇಲ್ಲ ಆದರೂ ಕೂಡ ಏನಿದೆ? ಅವಯವ ಇದೆ. ಉಳಿದವರೆಲ್ಲ ಒಪ್ಪಿಕೊಂಡಿದ್ದು ಆ ಕೇಸನ. ನಮ್ಮದು ಇನ್ನೊಂದು ಕೇಸ್ ಇದೆ ನೋಡು ಅಂತ ಹೇಳ್ತಾರೆ. ಉಪಾದಾನ ವ್ಯತಿರಿಕ್ತೋಪಿ ಏಕದೇಶು ಅಸ್ಮನ್ಮತೆ ಅಂಗೀಕ್ರಿಯತೆ. ನಮ್ಮತ್ತಲ್ಲಿ ಬೇರೆ ಇರೋದ್ರಿಂದ ಅವ್ರ ಮತ ಅಂತ ಸ್ಪೆಸಿಫಿಕ್ ಹೇಳಬೇಕಾಯ್ತಾಗ. ಪಟಸ್ಯ ಖಲು ಉಪಾದಾನಂ ತಂತವಹ. ಹೇಗೆ ಅಂದರೆ, ಪಟಕ್ಕೆ ಉಪಾದಾನ ಯಾವುದು? ತಂತುಗಳು. ತದ್ವ್ಯತಿರಿಕ್ತಾಶ್ಚ ಹಸ್ತವಿತಸ್ತ್ಯಾದಿ ಪರಿಮಿತಾ ಏಕದೇಶ ಉಚ್ಚೃಶ್ಯಂತೆ. ತದ್ವ್ಯತಿರಿಕ್ತಾಶ್ಚ ಉಪಾದಾನ ಕಾರಣ ಅಲ್ಲದೇ ಇರತಕ್ಕಂತಹ ಹಸ್ತ ವಿತಸ್ತಿ ಪರಿಮಿತಾಹ ಏಕದೇಶ ದೃಶ್ಯಂತೆ. ಉದಾಹರಣೆಗೆ ಅದಿಲ್ಲ, ಈಗ ಅದಿಲ್ಲದೇನೆ ಏನು ಮಾಡ್ಬೋದು ನಾವೀಗ ಆಕಾಶದಲ್ಲಿ ತೋರಿಸ್ಬೋದು, ನಾವು ಗೃಹಸ್ಥ ಅಂತ ತೋರಿಸ್ಬೋದು, ಒಂದು ಮಾರು ಅಂತ ಹೇಳ್ಬೋದು. ಹಳ್ಳಿ ಕಡೆಗೆಲ್ಲ ಎಷ್ಟೊತ್ತಾಗಿತ್ತು ಅಂದರೆ ಸೂರ್ಯ ಒಂದು ಮಾರು ಇದ್ದ ಅಂತ ಹೇಳ್ತಾ, ಗೊತ್ತಾಯ್ತಾ, ಆಕಾಶಕ್ಕೆ ಮಾರು ಹಾಕ್ಲಿಕ್ಕೆ ಬರುತ್ತೆ ಯಾರು ಕೂಡ ಕನ್ವೆನ್ಷನ್. ಅದು ಕನ್ವೆನ್ಷನ್ಲ್ಲಿ ಏನು ಮಾಡಕ್ಕೆ ಬರುತ್ತೆ ನಾವೀಗ, ಸೊ ಅಲ್ಲಿ ಇಲ್ಲಿ ಅಂತ ತೋರಿಸ್ಲಿಕ್ಕೆ ಬರುತ್ತೆ. ಇಂಥ ಅವಯವ ಇರೋ ಪದಾರ್ಥ ಇದೆ ಆಕಾಶಕ್ಕೆ, ಆ ಅರ್ಥದಲ್ಲಿ ಏನಿದೆ ಅವಯವ, ಇನ್ಸಪರಬಲ್ ಅವಯವ ಇದ್ದೇ ಇದೆ. ಆದ್ರೆ ಏನದು ಅವಯವ ಇದ್ರೂ ಕೂಡ ಏನಲ್ಲ, ಅದು ಅನಿತ್ಯ ಅಲ್ಲ. ಅದು ಅವಯವ ಇದ್ರೂ ಅನಿತ್ಯ ಅಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂತ ಕೇಳಿದರೆ, ನಾವು ಅವಯವ ಇದ್ರೂ ಕೂಡ ಅನಿತ್ಯ ಆಗಬೇಕಾಗಿಲ್ಲದು ಒಪ್ಕೊಂಡಿದ್ದೇವೆ. ಅದು ಇವ್ರ ಪ್ರಕಾರ ಅವಯವ ಅನಿತ್ಯ ಆಗಲೇಬೇಕು ಅಂತ ನಿಯಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ತೈ ಅಂತ ಹೇಳಿದ್ವಿ ಅಂತ. ನಮ್ಮ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇರೋದ್ರಿಂದ ಬರೀ ಬಹಿ ಎಲ್ಲರೂ ಹೇಳಿಬಿಟ್ರೆ ಅವ್ರದ್ದು ನಮ್ದು ಪೂರ್ತಿ ಒಂದಾಗ್ತಿತ್ತು. ಕೆಲವು ಕಡೆ ನಮ್ದು ಏನಾಗಿದೆ ಈಗ ಬೇರೆ ಆಗಿದೆ ಅಂದರೆ ಯೋಚನೆ ಇಲ್ಲ. ಏಕದೇಶ ದೃಶ್ಯಂತೆ ದೇಪಿ ಉಪಾದಾನ ಮಿತಿ ಚೇನ್ನ. ಆ ಉಪಾದಾನ ಕಾರಣ ಅಂತ ಕರಿಬಾರ್ದವನ. ಯಾಕೆ? ಆರಭ್ಯ ಆರಂಭಕತ್ವ ಪ್ರಸಂಗೇನ ಪರೈಹಿ ತದರಭ್ಯುಪಗಮಾತ್. ಉಪಾದಾನಕ್ಕೊಂದು ನಿಯಮ ಇಟ್ಕೊಂಡಿದ್ದಾರೆ. ಉದಾಹರಣೆ, ಕೈಯಿಂದ ನಾವು ಕಲಿಸ್ತೀವಿ ಅಂತ ತಿಳ್ಕೊಬೋಣ ಮಣ್ಣನ್ನು, ಅಥವಾ ಕೈಯಿಂದ ದಾರ ಪೋಡಿಸ್ತೀವಿ ಅಂತ ತಿಳ್ಕೊಬೋಣ. ನಾವು ಉಪಾದಾನ ಕಾರಣ ಕೈ ಅಂತ ಕರೆಯೋದಿಲ್ಲ. ಕೈ ಕಾಲು ಉಪಾದಾನ ಅಲ್ಲ. ಯಾವ್ದು ಉಪಾದಾನ? ದಾರ ಮಾತ್ರ ಉಪಾದಾನ ಹೊರ್ತೀವಲ್ಲ, ಉಪಾದಾನ ಅಲ್ಲ. ಗೊತ್ತಾಯ್ತಾ? ಆದ್ರಿಂದನೇ ಉಪಾದಾನ ಅಂತ ಕರಿಬೇಕಾದ್ರೆ ಅವು ಏನಾಗಿರ್ಬೇಕು ಅವನ ಪ್ರಕಾರ ಅಂದ್ರೆ, ಆರಭ್ಯ ಆರಂಭಕತ್ವ ಪ್ರಸಂಗೇನ ಪರಹಿ ತದನಭ್ಯುಪಗಮಾತ್. ಆರಭ್ಯ ಆರಂಭಕ ಅಂದ್ರೆ ಆರಭ್ಯ ಆರಂಭಕ, ಇದು ಆರಂಭಕ. ಯಾವುದು? ಸಂತಗಳು. ಆರಭ್ಯವಾದದ್ದು ಈ ವ್ಯಾಪಾರ, ಬರೋದೇನು ವಸ್ತು. ಏಕದೇಶ ದೃಶ್ಯಂತೆ ಆರಭ್ಯ ಆರಂಭಕತ್ವ ಪ್ರಸಂಗೇನ ಪರೈಹಿ ತದನಭ್ಯುಪ. ಅವನು ಒಪ್ಪಿಕೊಳ್ಳಲಿಲ್ಲ ಅದನ್ನು. ಕಿಂಚಿತ್ ರೂಪಾದಾನಸ್ಯ ಅಪಿ ಆಕಾಶಸ್ಯ ಏಕದೇಶ ದೃಶ್ಯಂತೆ. ಇದು ಇಂಪಾರ್ಟೆಂಟ್. ಆಕಾಶಕ್ಕೆ ಏನಿಲ್ಲ, ಉಪಾದಾನ ಕಾರಣ ಯಾವುದೂ ಇಲ್ಲ. ಆಕಾಶ ಮೇಡ್ ಔಟ್ ಆಫ್ ಅಂತ ಯಾರು ಹೇಳ್ತಾರ? ಆಕಾಶ ಯಾವ್ದು ಸೃಷ್ಟಿಯಾಗಿದೆ? ಒಂದು ಇಂಥ ವಸ್ತುವಿನಿಂದ ಹೇಗೆ ಪಟ ತಂತುನಿಂದ ಬಂತು ಅಂತ ಹೇಳ್ತಾರೋ, ಘಟ ಮಣ್ಣಿನಿಂದ ಬಂತು ಅಂತ ಹೇಳ್ತಾರೋ, ಆಕಾಶ ಯಾವ ಪದಾರ್ಥ ಬಂದು ಯಾರು ಹೇಳ್ತಾರ? ಹೇಳೋದಿಲ್ಲ. ಆಕಾಶಕ್ಕೆ ಏನಿಲ್ಲ ಅಂತ ಆಯ್ತು. ಈಗ ಉಪಾದಾನ ಕಾರಣ ಇಲ್ಲ, ಆದರೂ ಏನಿದೆ ಅದಕ್ಕೆ? ಅವಯವ ಇದೆ. ಗೊತ್ತಾಯ್ತಾ ಅಂತ ಹೇಳ್ತಾರೆ. ಏಕದೇಶ ಉಚ್ಚರಿಸಂತೆ. ಅದು ಕಾರಣ ಏನು ಅಂತ ಕೇಳಿದ್ರೆ ಹೇಳಿದ್ರೆ ಹಾಗೆ, ಪಕ್ಷಿ ಅಲ್ಲಿದೆ, ಪಕ್ಷಿ ಇಲ್ಲಿಲ್ಲ ಅಂತ ಕರೆದಾಗ ಆಕಾಶಕ್ಕೇನಿದೆ ಅಂತ ಆಯ್ತು. ಈಗ ಪಾರ್ಟ್ಸ್ ಇದೆ ಅಂತ. ಆದರೆ ಅನಿತ್ಯತ್ವ ಇಲ್ಲ ಇಲ್ಲಿ. ಗೊತ್ತಾಯ್ತಾ? ಅದಕ್ಕೆ ಅವನೇನು ಮಾಡ್ಬೇಕು, ಆಕಾಶ ನಿತ್ಯ ಅಂತ ಕರೀತಾನೆ. ಪಾರ್ಟ್ಸ್ ಪಾರ್ಟ್ಸ್ ಇಲ್ಲ ಅಂತ ಕರೀತಾರೆ. ಆಕಾಶಕ್ಕೆ ಪಾರ್ಟ್ಸ್ ಇಲ್ಲ ಅಂತ. ಪಾರ್ಟ್ಸ್ ಇಲ್ಲದ ಹೋದ್ರೆ ಇಲ್ಲೇ ಇಲ್ಲ ಅಂತ ಕರಿತಿದ್ದು ಹೇಗಾಗಿದ್ರೆ? ಈಗ ಕರೆದ ಮೇಲೆ ಏನಿರ್ಬೇಕಲ್ಲಿ? ಪಾರ್ಟ್ ಇರಲೇಬೇಕು. ಹಾಗಿದ್ರೆ ಇಲ್ಲಿ ಬೆಂಕಿ ಹೆಚ್ಚಿರ ಅಲ್ಲಿ ಬೆಂಕಿ ಹತ್ತಬೇಕಾಗಿತ್ತು. ಪಾರ್ಟ್ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಎಲ್ಲ ಕಡೆ ಏನಾಗಬೇಕಾಗಿತ್ತದ? ಟಚ್ ಆಗಬೇಕಾಗಿತ್ತು. ಅಥೋ ನ ಅಸ್ಮನ್ ಮತೆ ತನ್ಮಾತ್ರೇಣ ಅನಿತ್ಯತ್ವ ಪ್ರಸಜ್ಜತೆ. ಯಾವುದು? ಅವೇ ಇಲ್ದರೆ ವಸ್ತುವಿನ ಜಗತ್ತಿನಲ್ಲಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದು ಪರಮಾಣು ಇದೆ. ಪರಮಾಣು ಅಂದ್ರೆ ಏನದು? ಮೈನ್ಯೂಟೆಸ್ಟ್ ಥಿಂಗ್. ಅದು ಫರ್ದರ್ ಡಿವಿಜಿಬಲ್ ಅಲ್ಲ, ಇಂಡಿವಿಜುವಲ್ ಅದು. ಅದಕ್ಕೂ ಏನಿದೆ? ಅವೇ ಇದೆ. ಆಚಾರ್ಯ ಹೇಳ್ತಾರೆ, ಪರಮಾಣುವಿಗೂ ಏನಿಲ್ಲ ಅಂತ ಹೇಳಬಾರದು, ಅವೇ ಇಲ್ಲ ಅಂತ ಹೇಳಬಾರ್ದು. ದೇವರೇನೀಗ ಅಣೋವರಣೀಯ ಅವನಿಗೂ ಏನಿದೆ ಅಂತ ಆಯ್ತು. ಈಗ ಅವಯವ ಇದೆ. ಎಂಥ ಅವಯವಗಳವು? ಸ್ವರೂಪಕ್ಕೆ ಸೇರಿರೋ ಹೊರತು ಭಿನ್ನ ಅವಯವಗಳಲ್ಲ. ಅದಕ್ಕೆ ಏನಂತ ಹೇಳ್ತಾರೆ? ಮೃತ್ಯೋಸ್ಸ ಮೃತ್ಯು ಮಾಪ್ನೋತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ವಾರೋ ವಿಧಾವತಿ. ದೇವರಿಗೂ ದೇವರ ಗುಣಗಳಿಗೂ ಏನು ಸಂಬಂಧ ಇಲ್ಲ, ಭೇದ ಇಲ್ಲ. ಆ ರೂಪರೂಪಗಳಿಗೆ ಭೇದ ಇಲ್ಲ. ಅವಯವ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಎಲ್ಲ ಅವಯವ ದೇವರಿಗಿದೆ. ದೇವರು ಸಹಸ್ರ ಪುರುಷ, ಸಹಸ್ರ ಶೀರ್ಷ, ಸಹಸ್ರಾಕ್ಷ ಎಲ್ಲ ಆಗಿದ್ದಾರೆ. ಪುರುಷ ಅಕ್ಷಿ ಮತ್ತು ಶಿರಸ್ಸಲ್ಲಿ ಬೇರೆ ತಾನೆ ಅವಯವ ಇದೆ ಅಂತ ಆಯ್ತಲ್ಲ ಈಗ. ಆದರೆ ಏನಿಲ್ಲ ದೇವರಲ್ಲಿ, ಭೇದ ಇಲ್ಲ. ಅವಯವಕ್ಕೂ ಸ್ವಗತ ಭೇದ ವಿವರ್ಜಿತ. ಈ ಕಾನ್ಸೆಪ್ಟ್ ಅವ್ರು ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಹೇಳಿದ ಈ ಕಾನ್ಸೆಪ್ಟನ್ನು ಇವತ್ತು ಜಗತ್ತಿನಲ್ಲಿ ಯಾರ್ಯಾರು ತಿಳ್ಕೊಂಡಿಲ್ಲ. ಆದ್ದರಿಂದ ಭೇದ ವರ್ಜಿತ, ಭೇದ ವಿವರ್ಜಿತ, ಸ್ವಗತ ಭೇದ ವಿವರ್ಜಿತ. ಈ ಪದ ಪೂರ್ತಿ ಅರ್ಥ ಮಾಡಿಕೊಂಡ್ರೆ ಅನಾದಿನಿತ್ಯವಾದಂತಹ ಸರ್ವತ್ರ ವ್ಯಾಪ್ತವಾದಂತಹ ಅಪ್ರಾಕೃತವಾದಂತಹ ವಸ್ತುವಿಗೂ ಕೂಡ ಏನಿದೆ ಅಂತಾಯ್ತು? ಪಾರ್ಟ್ಸ್ ಇವೆ. ಇವ್ರ ಲೆಕ್ಕ ಪ್ರಕಾರ ಬ್ರಹ್ಮ ಏನಾಗಬೇಕು? ಅನಿತ್ಯ ಆಗಬೇಕು. ಅದಕ್ಕೆ ಏನಂತ ಕರೀತಾರೆ? ಬ್ರಹ್ಮ ಅಖಂಡ. ಅವ್ರಿಗೇನೂ ಇಲ್ಲ. ಏನಿದ್ರು ಏನಾಗ್ಬಿಡ್ತಿದ್ದ ಅವನು? ಏನಿಲ್ಲ, ಉಪಾಧಿ ಇಲ್ಲ ಅಂತ ಹೇಳ್ಬಾರ್ದು. ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಎಲ್ಲ ಇಲ್ಲ. ಅಥವಾ ಅವ್ರ ಕೈಕಾಲು ಒಪ್ಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ ಪರಮಾತ್ಮನಿಗೆ, ಆಕಾರ ಒಪ್ಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ, ಗುಣ ಒಪ್ಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ, ಉಪಾಧಿ ಒಪ್ಕೊಂಡ್ರೆ ಪ್ರಾಬ್ಲಮ್ ಬರಲ್ಲ. ಆಗಿದ್ರೆ ಉಪಾಧಿ ಬಂದು ಎಂಥದ್ದು? ಆ್ಯಕ್ಚುಲಿ ರಿಯಲ್ ಪ್ರಾಬ್ಲಮ್ ಅದು. ಯಾಕೆ? ಎಕ್ಸ್ಟರ್ನಲ್ ಥಿಂಗ್ ಅದು. ಉಪಾಧಿ ಸ್ವಾಭಾವಿಕ ಆದ್ರೆ ಏನರ್ಥ? ಉಪಾಧಿ ಸ್ವಾಭಾವಿಕ ಆದ್ರೆ ಏನು? ಕಾಂಟ್ರಡಿಕ್ಷನ್ ಅದು. ಉಪಾಧಿ ಸ್ವಾಭಾವಿಕ ಅಂದ್ರೆ ಏನು? ಉಪಾಧಿ ಅಂದ್ರೆ ಸ್ವಾಭಾವಿಕ ಅಲ್ಲ, ಸ್ವಾಭಾವಿಕ ಅಂದ್ರೆ ಉಪಾಧಿ ಅಲ್ಲ. ಹೊತ್ತಾನೆ? ಉಪಾಧಿ ಸ್ವಾಭಾವಿಕ ಅಂದ್ರೆ ಮೀನಿಂಗ್ಲೆಸ್ ಟರ್ಮ್. ಆದ್ರೆ ಗುಣಗಳು ಸ್ವಾಭಾವಿಕ ಅಲ್ಲಕ್ಕೆ ಬರುತ್ತೆ. ಗುಣಗಳು ಏನಾಗಿರ್ಬೇಕು? ಎರಡು ಟೈಪ್ ಇರ್ಬೋದು ಗುಣ, ಪ್ರಾಕೃತನೇ ಇರ್ಬೋದು, ಅಪ್ರಾಕೃತನೇ ಇರ್ಬೋದು. ಆದ್ರೆ ಉಪಾಧಿಯಲ್ಲಿ ಹಾಗಿಲ್ಲ. ಸ್ವಾಭಾವಿಕ ಉಪಾಧಿ, ಅಸ್ವಾಭಾವಿಕ ಉಪಾಧಿ ಎಲ್ಲ ಇದೆಯಾ? ಸಾಧ್ಯನೇ ಇಲ್ಲ. ಇದು ಆ ದೃಷ್ಟಿಯಿಂದ ಅನಿತ್ಯ ಪದಲ್ಲಿ ಸ್ವಾಭಾವಿಕ ಅನಿತ್ಯನೋ ಉಪಾಧಿಕ ಅನಿತ್ಯನ ಅಂದಾಗುತ್ತೆ. ಅನಿತ್ಯತ್ವ ಅಂದ್ರೆ ಅನಿತ್ಯತ್ವನೇ, ಅದು ನೆಕ್ಸ್ಟ್ ಧರ್ಮ ಹೊರತದು. ಅನಿತ್ಯತ್ವವನ್ನು ಏನೇ ಕಾರಣ ಕೊಡಬೇಕಾಗಿಲ್ಲ. ಯಾರು? ಹೌದು ಹೌದು ಹೌದು, ಇನ್ಯಾರು ಒಪ್ಲಕ್ಕೆ ಹೋಗೋದಿಲ್ಲ. ಅದಕ್ಕೆ ಆಚಾರ ತೋರಿಸ್ತಾರೆ, ಪರಮಾಣು ಬರೀ ಅವಯವ ಇಲ್ಲ, ಎಷ್ಟು ಅವಯವ ಇದೆ? ಇನ್ಫೈನೆಟ್ ಅಂತ ಹೇಳ್ತಾರೆ. ಪರವಾಗಿ ಎಷ್ಟು ಅವಯವ, ಇನ್ಫೈನೆಟ್ ಅವಯವ ಇದೆ. ಯಾತಕ್ಕೆ? ಈ ಪರಮಾಣು ಇದೆಯಪ್ಪ, ಅದಕ್ಕೆ ಡೈಮೆನ್ಷನ್ ಇದೆ, ಡೈಮೆನ್ಷನ್ ಇದೆ. ಡೈಮೆನ್ಷನ್ ಇದ್ದ ಮೇಲೆ ಎಲ್ಲ ಕಡೆ ಟಚ್ ಆಗಬೇಕದು. ಪರಮಾಣು ರೌಂಡ್ ಶೇಪಲ್ಲಿರೋದು, ಒಂದು ಸರ್ಕಲಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ, ಸರ್ಕಂಫರೆನ್ಸಲ್ಲಿ ಎಷ್ಟು ಪಾಯಿಂಟ್ಸ್ ಇವೆ? ಇನ್ಫೈನೆಟ್. ದೇರ್ ಫೋರ್ ಇನ್ಫೈನೆಟ್ ಪಾರ್ಟ್ಸ್ ಇರಬೇಕಲ್ಲ ಅದಕ್ಕೆ, ಗೊತ್ತಾಯ್ತಾ? ದೇರ್ ಫೋರ್ ಅಣುವಾದ ಪರಮಾತ್ಮನಿಗೂ ಅನಂತ ರೂಪ ಇವೆ ಎಂದು ಸುಲಭ ಆಯ್ತಾ. ಅಣುರೂಪದಲ್ಲೂ ಅನಂತ ರೂಪ ಇದೆ. ಜಡ ಪದಾರ್ಥವಾದ ಅಣುವಿಗೆ ಅನಂತ ಭಾಗ ಇರಬೇಕಾದ್ರೆ ಒಂದೊಂದು ಭಾಗದಲ್ಲೂ ದೇವರು ಇರಬೇಕಲ್ಲ. ಒಂದೊಂದು ಭಾಗದಲ್ಲೂ ದೇವರು ಇದ್ದಿಲ್ಲದವರು ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನ ಬಿಟ್ಬಿಟ್ರೆ ಹೆಚ್ಚು ಹೇಳ್ತಾರೆ, ದೇವ್ರನ್ನ ಬಿಟ್ಟು ತೇನವಿನ ತೃಣವಿನ ಚಲ್ಲ, ದೇವರೊಳಗೆ ಇರಲೇಬೇಕು. ಇದ್ದಾದ ಮೇಲೆ ಏನಾಯ್ತು, ಈಗ ವೈರ್ನಲ್ಲಿ ಅಲ್ಲಿಂದ ಇಲ್ಲಿ ಕರೆಂಟ್ ಬಂದಿದೆ ಅಂದಮೇಲೆ ಮಧ್ಯ ಮಧ್ಯ ಗ್ಯಾಪ್ ಕೊಟ್ಟು ಕರೆಂಟ್ ಬರುತ್ತಾ? ಇಲ್ಲಿಗೆಲ್ಲ ಕರೆಂಟ್ ಇಲ್ಲಿ ಗ್ಯಾಪ್ ಕೊಡ್ಬೇಕು ಬರುತ್ತೆ. ಒಂದು ಹೇಗೆ ಬರುತ್ತದು ಅಂದರೆ ಫುಲ್ ಬರುತ್ತೆ, ಹೋದ್ರೆ ಫುಲ್ ಹೋಗುತ್ತೆ ಹೊರತು ಈ ಸ್ವಲ್ಪ ವೈರ್ ಬಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಇರೋದಿರುತ್ತಾ? ಒಮ್ಮಿರೋದು ಒಮ್ಮಿಲ್ಲದೆ ಇರೋದಿರ್ಬೋದು, ಅದರಲ್ಲಿ ಒಂದು ಭಾಗದಲ್ಲಿ ಇರೋದು ಇನ್ನೊಂದು ಭಾಗದಲ್ಲಿ ಇರೋದು ಅಂತ ಹೇಳಕ್ಕೆ ಬರೋದಿಲ್ಲ. ದೇರ್ಫೋರ್ ದೇವರಿಗೆ ಎಂದು ಕೂಡ ಏನು ಒಪ್ಕೋಬಾರ್ದು? ಅವಯವ ಒಪ್ಕೊಳ್ಳದೆ ಇರಬಾರ್ದು. ಅಟ್ ದಿ ಸೇಮ್ ಟೈಮ್ ಏನು ಒಪ್ಕೋಬಾರ್ದು? ಭೇದ ಒಪ್ಕೋಬಾರ್ದು, ಗೊತ್ತಾಯ್ತಾ? ಅದಕ್ಕೆ ಆಕಾಶದ ಎಕ್ಸಾಂಪಲ್ ಕೊಟ್ರು. ಅನಿತ್ಯತ್ವ ಪ್ರಸತ್ಯತೆ ಪರಸ್ತು ಉಪಾದಾನಾತಿರಿಕ್ತ ಏಕದೇಶಸ್ಯ ಅನಂಗೀಕೃತತ್ವಾತ್ ಉಪಾಧಿ ಸಂಯೋಗಸ್ಯ ಏಕದೇಶ ವೃತ್ತಿತ್ವೇ ಅಂಗೀಕಾರೇ ಸೋಪಾದಾನತ್ವ ಅಂಗೀಕೃತ ಸ್ಯಾತ್ ಇದೆ ತೇಷಾಮೇವ ಅನಿತ್ಯತ್ವ ಪ್ರಸಂಗ. ಇದೆಲ್ಲ ಉಪಾಧಿ ಖಂಡದಲ್ಲಿ ಹೇಳಲಿಲ್ಲ, ಡೈರೆಕ್ಟ್ ಪ್ರಶ್ನೆ ಉತ್ತರ ಕೊಟ್ಬಿಟ್ಟು. ಯಾಕೆ ಅದು ಪ್ರಕರಣ, ಅದು ಫಾರ್ ಬಿಗಿನರ್ಸ್ ಹೇಳಿರೋದಾದ್ರಿಂದ ಇವೆಲ್ಲ ಏನಾಗ್ತಿತ್ತು ಅಲ್ಲಿಗೆ? ಏನೋ ಮಾಡಿ ಏನೋ ಮಾಡಕ್ಕೆ ಹೋಗ್ಬಿಡೋದು. ಚಿಕ್ಕ ಮಕ್ಕಳಿಗೆ ಮೊಸಂಬಿ ಕೊಟ್ಟು ಅರ್ಜೆಂಟ್ ತಿನ್ನೋದು, ಎಳ್ನೀರು ಕೊಟ್ಟು ಹೊಡ್ಕೋ ತಿನ್ನೋದು, ಏನು ಮಾಡ್ತಾರೆ? ಅದು ಕುಡಿದು ಕೊಟ್ಟರೆ ಹೊಡೆದು ಕೊಟ್ಟರೆ ಕುಡಿಯೋದು ಕಷ್ಟ ಅವರು. ಇನ್ನು ಉದಯಂಟೆ ನೋಡ್ಕೋತಾರೆ, ಅದಕ್ಕೇನು ಮಾಡಿದ್ರೆ ಅದನ್ನು ಅಷ್ಟೇ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು. ಇದ್ರ ಆಚಾರ ತೋರಿಸ್ಕೊಡ್ತಾರೆ, ನೀವು ಯಾರಿಗೆ ಹೇಳ್ತೀರಿ ಅನ್ನೋದ್ರ ಮೇಲೆ ಎಷ್ಟು ವಿಷಯ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಒಂದೇ ಕ್ಲಾಸಿಗೆ ನೀವು ಎಮ್ ಎಸ್ ಸಿ ಪಾಠ ಮಾಡಿ ಏನು ತಿಳಿಯುತ್ತೆ? ಅವ್ರೇನು ಹುಡುಗರು ಹೇಳ್ತಾರೆ ಗೊತ್ತಿಲ್ಲ, ಇವ್ರು ಎಷ್ಟು ಏನೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ಏನು ಮಾಡ್ತಾರೆ ಅವರು, ಎಷ್ಟು ಏನೇನು ಮಿಸ್ಸೇ ಭಾಷೆ, ಇವ್ರು ಏನೇನು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂತ ಅರ್ಥ ಮಾಡಿಸ್ಕೊಳಕ್ಕೆ ಬರೋದಿಲ್ಲ ಮತ್ತು ದೋಷ ತಾನೆ, ಅದು ಹೇಳ್ಕೊಂಡಾಗಾಯ್ತು. ಅದಕ್ಕೆ ಆಗಬಾರ್ದು, ಅದು ಆಚಾರ ಪ್ರಕರಣದ ಪರ್ಪಸ್ಸೇ ಬೇರೆ, ತತ್ವಹೇಳಿದ ಪರ್ಪಸ್ ಅನ್ವ್ಯಾಖ್ಯಾನದ ಪರ್ಪಸ್ಸೇ ಬೇರೆ. ಆದರೆ ಆಯಾ ಪರ್ಪಸ್ಗೆ ತಕ್ಕಂತೆ ಅವ್ರು ಗ್ರಂಥ ಬರೆದಿರೋದ್ರಿಂದ ಈ ಶ್ರೋತೃಗಳು ಯಾರಿಗೋಸ್ಕರ ಬರೀತೀವಿ ಎಂಬುದನ್ನು ಬಿಟ್ಟು ಬರೀ. ಫಸ್ಟ್ ಫಾರ್ ಫಸ್ಟ್ ಬಿ ಎಸ್ ಸಿ ಬುಕ್ ಲಿಮಿಟ್ ಆಯಿತು, ಟೆಕ್ಸ್ಟ್ ಬುಕ್ ಫಾರ್ ಸೆಕೆಂಡ್ ಬಿ ಎಸ್ ಸಿ ರಿಪೀಟ್ ಆಯಿತು, ಫಸ್ಟ್ ಟೆಕ್ಸ್ಟ್ ಬುಕ್ ಫಾರ್ ಪ್ರೈಮರಿ ಕ್ಲೂ ಸ್ಕೂಲ್. ಅವ್ನು ಬರೆಯೋರು ಎಂಥ ಸೂಪರ್ ಪ್ರೊಫೆಸರ್ ಆಗಿರ್ಬೋದು, ಬಟ್ ಒಂದೇ ಕ್ಲಾಸ್ ಮನಸ್ಸಲ್ಲಿ ಇಟ್ಬಿಟ್ಟು ಏನಂತ ಬರೀಬೇಕು ಅವನೀಗ? ಅದು ತಕ್ಕಂತೇನೆ ಬೇರೆ ಬೇರೆ ದಾರಿ ಇಲ್ಲ. ಏ ನಾನು ಪ್ರೊಫೆಸರ್ ಆಗ ತಪ್ಪೇ ಬಿಡುತ್ತೆ, ಮುದ್ದಕ್ಕೆಲ್ಲ ಅದು ಬರೆದ್ಬಿಟ್ಟು ಏನಾಗ್ತಾನೆ ಅವನಿಗೆ? ಅರ್ಥನೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಡೆ ಪಾಂಡಿತ್ಯ ತೋರಿಸೋ ಭಾರಿ ಡೇಂಜರಸ್ ಅದು. ಅದನ್ನು ತೋರಿಸ್ಕೊಡ್ತಾರೆ, ಮುಂದೆ ತುಂಬ ಇದೆ ಹೇಳೋದು. ನಾನು ನೋಡೋಣ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರದಶ್ಚ ಅಪ್ಲೇಶ್ವ ವಿಘ್ನ